सत्यम सत्यम मनस्सत्यम विष्णुतीर्थ प्रसाद सर्वे काना भवन्ते वै शपथो बिम्बसन्निधौ श्रीगुरुभ्यो नमः हरिः ओम्। ಇಲ್ಲಿ ಅನಿರುದ್ಧ ಶರೀರದಲ್ಲಿರತಕ್ಕಂಥ ದೇವತೆಗಳು ಅವರ ರೂಪಗಳು, ದೇವರ ರೂಪಗಳು, ಬ್ರಹ್ಮ ವಾಯು ಸರಸ್ವತಿ ಭಾರತಿಯವರ ರೂಪಗಳು ಮತ್ತು ದೇವತೆಗಳ ರೂಪಗಳು ಎಲ್ಲ ಸೇರಿ ಒಂದು ರೂಪದಿಂದ ಹೊರಟು ಎಲ್ಲಿಗೆ ಬರುತ್ತೆ? ಸ್ಥೂಲ ದೇಹದಲ್ಲಿರುವ ದೇವರ ರೂಪಗಳಿಂದ ದೇವರ ರೂಪಗಳ ಐಕ್ಯ. ಇಲ್ಲಿ ನಿಮಗೆ ನಾನು ಚೂರೇ ಹೇಳಿದ್ದೆ, ಹೊರಡೋದು ಹೇಗೆ ಅಂದರೆ, ಈಗ ತತ್ವಾಭಿಮಾನಿಗಳು ಮಿಕ್ಕವರೆಷ್ಟು? 24 ಹೌದಾ? ಅದರಲ್ಲಿ ಒಂದು ತೆಗೆಯೋಣ, ಮಹತ್ತತ್ವ ತೆಗೆದುಬಿಟ್ರೆ ಮಿಕ್ಕವರೇನಿದ್ದಾರಲ್ಲ ಅದರಲ್ಲಿ ಕೊನೆಯ ಮಾಮೂಲಾಗಿ ಪುಷ್ಕರ. ಪುಷ್ಕರ ಅಂತ ಹೇಳಿದರೆ ಅನಿರುದ್ಧ ದೇಹದಲ್ಲಿರುವ ಪುಷ್ಕರ ರೂಪ ಸ್ಥೂಲ ದೇಹದಲ್ಲಿರುವ ಪುಷ್ಕರ ರೂಪ ಜೊತೆಗೆ ಸೇರುತ್ತೆ, ಹೌದಾ? ಆದರೆ ಪುಷ್ಕರನೊಳಗೇನೆ ಅನೇಕ ತತ್ವಾಭಿಮಾನಿಗಳಿದ್ದಾರೆ, ಅವ್ರಿಗಿಂತ ದೊಡ್ಡವರು. ಅವಾಗೇನಾಗತ್ತೆ, ಮಿಕ್ಕವರು ಪುಷ್ಕರಕ್ಕಿಂತ ಹೆಚ್ಚಿದ್ದವರೆಲ್ಲ ಇನ್ನೊಂದು ರೂಪದಿಂದ, ಅಂದರೆ ತಮ್ಮ ತಮ್ಮ ರೂಪಗಳಿಂದ ಸ್ಥೂಲ ರೂಪದಲ್ಲಿರುವ ತಮ್ಮ ರೂಪಗಳಿಗೆ ಐಕ್ಯ ಆಗುವಾಗಲೇನೆ ಇನ್ನೊಂದು ಸೆಟ್ ಪುಷ್ಕರನೊಳಗೆ ಐಕ್ಯ. ಪುಷ್ಕರನೊಳಗಿರತಕ್ಕಂಥ ತತ್ವಾಭಿಮಾನಿಗಳಲ್ಲಿ ಮಿಕ್ಕವರೆಲ್ಲರೂ ಐಕ್ಯ. ಹಾಗೆ ಪುಷ್ಕರನಕ್ಕಿಂತ ಸದೇಶ್ವರರಲ್ಲಿ ಮಿಕ್ಕವರು ಜಾಸ್ತಿ ಇರುತ್ತಾರೆ ಅಲ್ವಾ? ಅವರಲ್ಲಿ ಅವರೆಲ್ಲರೂ ಇನ್ನೊಂದು ರೂಪದಿಂದ, ಹಾಗೆ ತಮಕ್ಕಿಂತ ದೊಡ್ಡವರು ತಮ್ಮ ತಮ್ಮಲ್ಲಿ ಅನೇಕ ರೂಪಗಳಿಂದ ಬಂದು ಸೇರುತ್ತಾರೆ. ಅದು ನಾನು ಹೇಳಿದ್ದೆ. ಅದೆಲ್ಲ ಚಿಂತನೆ ಮಾಡಲಿಕ್ಕೆ ತಲೆಕೆಟ್ಟು ಹೋಗುತ್ತೆ, ಸುಮ್ಮನೆ ಹೇಳಿದ್ದಷ್ಟೇ. ಅಷ್ಟೆಲ್ಲ ಚಿಂತನೆ ಮಾಡ್ತಾ ಹೋದರೆ ಕೊನೆಗೆ ಸಾಧ್ಯವತ್ತಿಗೆ ಮತ್ತು ಬರೋ ವರ್ಷ ನೋಡೋಣ ಅನ್ಸುತ್ತೆ. ಅದಕ್ಕೆ ಇಷ್ಟಿಟ್ಟುಕೊಳ್ಳಿ, ದೇವರ ರೂಪಗಳು ದೇವರ ರೂಪಗಳ ಐಕ್ಯ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು, ತತ್ವಾಭಿಮಾನಿಗಳ ರೂಪಗಳು ಅವರ ರೂಪಗಳಿಂದ ಐಕ್ಯ ಅಂತ ಇಷ್ಟುಕೊಂಡ ಸಾಧ್ಯ. ಅವರವರ ರೂಪಗಳಿಂದ ಅವರವರ ರೂಪಗಳ ಐಕ್ಯ ಅಷ್ಟಿಟ್ಟುಕೊಳ್ಳಿ. ಇನ್ನ ಒಳಗೊಳಗೆ ರೂಪಗಳು ಎಷ್ಟೆಷ್ಟು ಐಕ್ಯ ಎಂಬುದು ನಮಗೆ ತಲೆ ಮಾಡಬಹುದು, ಚಿಂತನೆ ಮಾಡಬಹುದು, ಆದರೆ ತುಂಬಾ ಸಮಯ ಹಿಡಿಯುತ್ತೆ, ಈಚೆ ನಿಮ್ಮ ಕೆಲಸ ಕಡಿತಾ ಇರುತ್ತೆ. ಅಂಥ ಕಾಲಕ್ಕೆ ಏನೂ ಕೆಲಸ ಇಲ್ಲದಿದ್ರೆ ಅಡ್ಡಿ ಇಲ್ಲ, ಫುಲ್ ರೆಸ್ಟ್ ಪೀರಿಯಡ್ ಇದ್ದಿದ್ರೆ, ಮನೆಯಲ್ಲಿ ಮಕ್ಕಳು ಸೊಸೆಯರು ಎಲ್ಲರೂ ಇದ್ಬಿಟ್ಟು ಎಲ್ಲರೂ ಕೆಲಸ ಮಾಡುತ್ತಾ ನಿಮಗೆ ಮಾಡ್ಲಿಕ್ಕೆ ಕೆಲಸವೇ ಇಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ ಕೆಲಸ ನಿಮಗೆ ಕರೆಯುವ ಕಾಲಕ್ಕೆ ಇದೆಲ್ಲ ಮಾಡ್ತಾ ಕೊಡ್ಲಿಕ್ಕಾಗ, ಹೌದಲ್ವ? ಅದರಿಂದ ಚುಟುಕಾಗಿ, ಅದಕ್ಕೆ ನಾನು ಷೋಡಶಿ ಬರೆಸಿದ್ದು ಕೂಡ ಚುಟುಕಾಗಿ ಬರೆಸಿದ್ದೇನೆ. ನಾಳೆ ಬರುತ್ತೆ, ನಿಮ್ಮ ಕರೆಕ್ಷನ್ ಮಾಡಬೇಕಾಗಿದೆ ಸ್ವಲ್ಪ. ಸರಿ, ಮುಂದೆ ಶಬ್ದಗಳ ವಿಚಾರವನ್ನ ಹೇಳ್ತಾ ಇದ್ದಾರಲ್ಲ, ಆ ಶಬ್ದದಲ್ಲಿ ಮೊದಲನೇ ಶಬ್ದ ಯಾವುದು ನೋಡಿದ್ದು? ಮೊಸರು ಕಡಿಯುವ ಶಬ್ದ ಅಲ್ವಾ? ದಧಿ ಮಥನ ಶಬ್ದ ಯಾವ ವರ್ಣವನ್ನು ಹೊರಗೆ ಹಾಕುತ್ತೆ? ಅಂತರ್ನಾದ ಎಂಬ ವರ್ಣವನ್ನು ಹೊರಗೆ ಹಾಕ್ತಾ ಯಾವ ಭಗವಂತನ ಯಾವ ಗುಣವನ್ನು ತಿಳಿಸಿಕೊಡುತ್ತೆ? ಅನ್ಯಭೀಷಕತ್ವ, ಭಗವಂತ ಅನ್ಯರಿಗೆ ತೊಂದರೆ ಕೊಡುತ್ತಾನಂತೆ. ಅನ್ಯರು ಅಂದ್ರೆ ಯಾರು? ತತ್ವಾಭಿಮಾನಿ ದೈತ್ಯರು ಇವರೆಲ್ಲ ಹೇಳಿದರು. ನಿಜವಾಗಿ ಅನ್ಯ ಶಬ್ದಕರ್ಥ ಏನು ಅಂದ್ರೆ, ಹೇಳುತ್ತಾರೆ ನಾನೂ ಸ್ವತಂತ್ರ ಅಂತ ತಿಳಿದವರು. ಅವರು ದೈತ್ಯರೇನೇ ಆಗ್ಬೇಕಾಗಿಲ್ಲ, ನಾವು ಆಗ್ಬೋದಲ್ಲ. ನಾವು ಪ್ರತಿಯೊಂದು ಕೆಲಸದಲ್ಲೂ ನಾ ಮಾಡಿದೆ. ಹಾ, ಸ್ವರೂಪತಃ ದುಷ್ಟರಾದವರಿಗೆ ಭೀಕರವಾದ ದುರ್ಗತಿ ಕೊಡುತ್ತಾನೆ. ಸಜ್ಜನರಾದವರು ಕೂಡ ಈ ಥರ ಚಿಂತನೆ ಮಾಡಿದರೆ, ನನಗೂ ಸ್ವಾತಂತ್ರ್ಯ ಇದೆ ಎಂಬ ಚಿಂತನೆ ಮಾಡಿದರೆ ಭಯಪಡಿಸ್ತಾನೆ, ಭಯ ಕೊಟ್ಟೇ ಕೊಡುತ್ತಾನೆ. ಅದಕ್ಕೆ ಭಾಗವತದಲ್ಲಿ ಹೇಳುತ್ತಾರೆ, ಭಯಂ ದ್ವಿತೀಯಾಭಿನಿವೇಶತಸ್ಯಾತ್ ಈಶಾತ್ ಅಪೇತಸ್ಯ. ಭಗವಂತನಿಂದ ದೂರ ಆಗಿ ಭಗವಂತನನ್ನ ಮರೆತು ನಾನೇ ಅನ್ನುವವನಿಗೆ ಭಯ ಹೊಕ್ಕುತ್ತೆ ಅಂತ ಹೇಳ್ತಾರೆ. ಸರಿ, ನಂತರ ಎರಡನೆಯದು ಹೇಳುತ್ತಾರೆ, ಗಜಶಬ್ದ ಅಂತರ್ನಾದ ವರ್ಣವತ್ ಸ್ವರಿತಾಖ್ಯಂ ವರ್ಣಂ ವ್ಯಂಜಯಿತ್ವ ತದ್ವಾರ ಹಿಂಕಾರ ಸಹಿತಂ ಭೀಷಕತ್ವ ಪ್ರಕಾಶಯತಿ. ಗಜಶಬ್ದ, ಗಜ ಅಂದ್ರೆ ಆನೆ, ಹೀಂಕರಿಸುವ ಶಬ್ದ, ಅಲ್ಲಿ ಹೀಂಕಾರ ಬರ್ತಾ ಇರುತ್ತೆ. ಹೌದಾ? ಹೀ ಅನ್ನೋ ಶಬ್ದ ಹೀಂಕಾರನೇ ಹೇಳೋದು, ಅದರಲ್ಲಿ ಹಕಾರ ಸೇರಿರುತ್ತೆ, ಹೀ ಅದನ್ನು ಹೇಳ್ತಾ ಇದ್ದಾರೆ. ಗಜಶಬ್ದ ಅಂತರ್ನಾದ ವರ್ಣದಂತೆ ಸ್ವರೀತ ಎಂಬ ವರ್ಣವನ್ನು ಹೊರಗಾಕುತ್ತೆ, ಹಾಕಿ ಅದರ ಮೂಲಕ ಏನು ತಿಳಿಸಿಕೊಡುತ್ತೆ ಅಂದ್ರೆ ದೇವರ ಭೀಷಕತ್ವ, ಅಂದ್ರೆ ಭಯಪಡಿಸೋದನ್ನೇ ತೋರುತ್ತೆ. ಆದರೆ ಹಿಂಕಾರ ಸಹಿತವಾಗಿ ಭಯಪಡಿಸೋದನ್ನ ತೋರುತ್ತೆ. ಅದೇನು ಭಯಪಡಿಸೋದು ಮುಖ್ಯಪ್ಪ, ಅದು ಹಿಂಕಾರ ಸಹಿತ ಆದ್ರೇನು, ಏನಿಲ್ಲದಿದ್ರೆ ಏನು ಅಂದ್ರೆ ಹಿಂಕಾರ ಸಹಿತವಾಗಿ ಭಯಪಡಿಸೋದು ಭೀಕರವಾಗಿರತಕ್ಕಂಥ ದುಷ್ಟ ವ್ಯಕ್ತಿಗಳನ್ನ, ಅಂಥವರನ್ನ ಹೆದರಿಸುವಂಥ ಅಪರೂಪದ ಭಗವದ್ ರೂಪ ಆತನ ಗುಣ ಎಲ್ಲಿದೆ ಅಂದ್ರೆ ಆ ಗುಣವನ್ನು ಯಾವ ತೋರ್ತಾ ಇದೆ, ಆನೆಯ ಶಬ್ದ ತೋರ್ತಾ ಇದೆ. ಅಂದ್ರೆ ಆನೆಯ ಶಬ್ದ ತೋರ್ತಾ ಇದೆಯಾ ಅಂದ್ರೆ ಶಬ್ದಗತ ಭಗವದ್ ರೂಪ ತೋರತಾ ಇದೆ. ಶಬ್ದ ದೇವರನ್ನ ಕುರಿತು ಹೇಳುತ್ತೆ ಅಂತ ಹೇಳುತ್ತೀವಿ. ಎಲ್ಲಾ ಶಬ್ದಗಳು ದೇವರನ್ನೇ ಹೇಳುತ್ತೆ, ಅವಾಮತ್ ಸಂಶಯ. ಶಬ್ದಗಳು ದೇವರನ್ನೇ ಹೇಳುತ್ತೆ ಅಂದ್ರೆ ಶಬ್ದ ಜಡವಾ ಚೇತನವಾ ಅಂತ? ಶಬ್ದ ಜಡವಾ ಚೇತನವಾ? ಮತ್ ಹೇಗೆ ಹೇಳುತ್ತೆ? ವರ್ಣಾಭಿಮಾನಿ ದೇವತೆಗಳು ಅವರೊಳಗಿರುವ ಭಗವತ್ ರೂಪ. ಯಾರನ್ನ ಕುರಿತು ಹೇಳೋದು? ಇನ್ನೊಂದು ಭಗವತ್ ರೂಪದ ಕುರಿತು. ಅದಕ್ಕೆ ಈ ಎರಡೂ ರೂಪಗಳ ಪರಿಚಯ ಯಾರಿಗೆ ಸರಿಯಾಗಿ ಆಗುತ್ತೆ ಅವರ ಸಾಧನ ವಿಶೇಷ ಆಗುತ್ತೆ. ಯಾವುದು? ಕರ್ತೃತಾತವ ಪೂಜ್ಯತಾಪಿ ಸರ್ವ ಕರ್ಮ ವಿನಿಶ್ಚಿತಾಪಿ. ಕರ್ತೃತ ಪೂಜ್ಯತ, ಆ ಶಬ್ದಗಳಲ್ಲಿದ್ದು ದೇವರ ರೂಪ ತಿಳಿಸಿಕೊಡುವವನು ದೇವರೇ, ಆ ಶಬ್ದದಿಂದ ತಿಳಿಯುವವನು ತಿಳಿಯಲ್ಪಡುವವನು ದೇವರೇ. ದೇವರ ಕುರಿತು ದೇವರೇ ಶಬ್ದದಲ್ಲಿದ್ದು ಹೇಳುತ್ತಾ ಇದ್ದಾರೆ. ದೇವರ ಪೂಜೆ ನಮ್ಮಲ್ಲಿದ್ದು ದೇವರೇ ಮಾಡಿಸ್ತಾ ಇದ್ದಾರೆ. ದೇವರ ಕುರಿತು ವಿಶೇಷ ಶಬ್ದದಲ್ಲಿದ್ದು ದೇವರೇ ತಿಳಿಸ್ತಾ ಇದ್ದಾರೆ. ಶಬ್ದದಲ್ಲಿ ನಮ್ಮಲ್ಲಿರುವ ದೇವರಿಗೆ ಹೆಸರು ಕರ್ತೃ, ಇನ್ನೊಂದು ಕಡೆ ಇದ್ದು ಶಬ್ದದಿಂದ ವಾಚ್ಯನಾದವ ನಮ್ಮಿಂದ ಪೂಜ್ಯನಾದವ ಪೂಜ್ಯ, ಕರ್ತೃ ಪೂಜ್ಯ, ಕರ್ತೃತ ಪೂಜ್ಯತ ಎರಡೂ ಬೇಕು. ಹೌದ್ ತಾನೆ? ಇನ್ನು ಹೇಳ್ತಾ ಇದ್ದಾರೆ, ಏವಂ ಜಲಪೂರ್ಣ ಮಹಾಮತ್ರ ಶಬ್ದ ಪಾದಭೂಷಾ ಶಬ್ದಶ್ಚ ಸ್ವರಿತ ಸಹಿತ ಅಂತರ್ನಾದ ವರ್ಣಂ ವ್ಯಂಜಯಿತ್ವ ಹಿಂಕಾರ ಸಹಿತಂ ಭೀಷಕತ್ವಮೇವ ಪ್ರಕಾಶಯತಃ. ನೀರಿನಿಂದ ತುಂಬಿದ ಪಾತ್ರೆ, ಮಹಾಮತ್ರ ದೊಡ್ಡ ಪಾತ್ರೆ, ಆ ನೀರಿನಿಂದ ತುಂಬಿದ ಪಾತ್ರೆಯ ಶಬ್ದ ಅಥವಾ ಇನ್ನೊಂದು ಯಾವುದು ಅಂದ್ರೆ ಪಾದಭೂಷ ಶಬ್ದ, ಕಾಲಿನ ಪಾದಭೂಷ ಯಾವುದು? ಗೆಜ್ಜೆ, ಚಪ್ಪಲಿಯೂ ಹಾಕ್ಬೋದು. ಹೌದಲ್ಲ? ಗೆಜ್ಜೆ ಶಬ್ದ ಅಥವಾ ಪಾದಭೂಷ ಶಬ್ದ ಏನು ಮಾಡುತ್ತೆ ಅಂದರೆ ಹಿಂಕಾರ ಸಹಿತ ಅಂತರ್ನಾದ ವರ್ಣವನ್ನೇ, ಅಂದರೆ ಅಂತರ್ನಾದ ಸ್ವರಿತ ಎರಡನ್ನೂ ತಿಳಿಸಿಕೊಡತಾ ಅದರಿಂದ ಹಿಂಕಾರ ಸಹಿತ ಭೀಷಕತ್ವ ಭಗವಂತ ಎಲ್ಲರನ್ನು ದುಷ್ಟರನ್ನ ಹೆದರಿಸ್ತಾನೆ ಎಂಬುದನ್ನ ತಿಳಿಸಿಕೊಡತಾ ಇದೆ. ಇನ್ನ ಮುಂದೆ ಹೇಳುತ್ತಾರೆ, ಚಕೋರಿ ಶಬ್ದ ಗೃಹ ಗೋಧಾ ಶಬ್ದ ಅರಣ್ಯ ಗೋಧಾ ಶಬ್ದಶ್ಚ ಕಂಠಗತ ಶಬ್ದವತ್ ಪ್ರಸಿದ್ಧ ವರ್ಣಂ ವ್ಯಂಜಯಿತ್ವ ಅದ್ಭುತತ್ವಂ ಪ್ರಕಾಶಯಂತಿ. ಚಕೋರಿ ಶಬ್ದ, ಚಕೋರ ಪಕ್ಷಿ, ಅದು ಕುರು 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 ಅಂತ ಮಾಡ್ತಾ ಬಾಯಿಂದ ಶಬ್ದ ಮಾಡುತ್ತೆ, ಹಾಗೆ ಹಲ್ಲಿ ಲೊಚ ಕೊಟ್ಟುತ್ತೆ. ಇವೆಲ್ಲ ಶಬ್ದಗಳು ಯಾವುದನ್ನ ತಿಳಿಸಿಕೊಡುತ್ತೆ ಅಂದರೆ ನೋಡಿ, ನಮ್ಮಲ್ಲಿ ಯಾವುದಾದ್ರೂ ಆಶ್ಚರ್ಯಕರ ಆದರೆ ಶಬ್ದ ಲೊಚಗೊಟ್ಟೋದು ಅಂದರೆ ಆಶ್ಚರ್ಯವನ್ನ ತೋರುತ್ತೆ. ಆ ಹಲ್ಲಿಯ ಶಬ್ದವು ಕೂಡ ಆಶ್ಚರ್ಯವನ್ನ ತೋರುತ್ತೆ. ಆಶ್ಚರ್ಯ ಅಂದರೆ ಭಗವಂತ ಅದ್ಭುತ ಅದ್ಭುತ ಅಂತ ಯಾವಾಗೂ ಹೇಳ್ತಾ ಇರುತ್ತಂತೆ. ಮುಂದೇನು ಅಂತ ಅದು ಹೇಳುತ್ತಂತೆ ಅಂತ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ. ನಮ್ಮನೆಯಲ್ಲಿ ಇವೆಲ್ಲ ಶಬ್ದಗಳು ಕೇಳಿಸ್ತಾನೆ ಇರುತ್ತೆ. ಗಜಶಬ್ದ ಮಹಾ ನಿಮಗೆ ಕೇಳಿಸ್ಲಿಕ್ಕಿಲ್ಲ, ಯಾಕೆ ಜೂ ಹೋಗಿರ್ಬೇಕು ಅಥವಾ ಇಲ್ಲ ನೀವೆಲ್ಲಿ ಕಾಡಿಗೆ ಹೋಗಿರ್ಬೇಕಷ್ಟೇ. ಆನೆ ಶಬ್ದ ಕೇಳಿಸಲ್ಲ. ಇನ್ನ ತುಂಬಿದ ಪಾತ್ರೆ ಶಬ್ದ ಅಥವಾ ತುಂಬಿರೋ ಕೊಡ ತರುವಾಗ ಶಬ್ದ ಬರಬೇಕಾದ್ರೆ ಕದಲ್ಬೇಕಲ್ಲ. ತುಂಬಿದ ಪಾತ್ರೆಯಿಂದ ಬರುವ ಶಬ್ದ, ಪಾತ್ರೆ ತುಂಬುವ ಕಾಲಕ್ಕೆ ಬರುವ ಶಬ್ದ, ಕಾಲಿನ ಭೂಷಣದ ಶಬ್ದ, ಇವೆಲ್ಲ ಮನೆಯಲ್ಲಿ ಕೇಳಿಸ್ತಾನೆ ಇರುತ್ತಲ್ಲ, ಕೇಳಿಸಲ್ವಾ? ಹೌದು. ಇದು ಮಾತ್ರ ಚಿಂತನೆ ಮಾಡಿ ಅಂತಲ್ಲ, ಇದೇ ತರ ಎಲ್ಲವೂ ಇದೆ. ಪ್ರತಿಯೊಂದು ಶಬ್ದವೂ ದೇವರನ್ನೇ ಹೇಳುತ್ತೆ. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಈ ಶಬ್ದಗಳೆಲ್ಲ ಇದೆ. ಇನ್ನ ಹಲ್ಲಿಯಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಅಂದ್ರೆ ನಾವಿದ್ದಾಗ ಅದು ಶಬ್ದ ಮಾಡಬೇಕದು. ಇರ್ಲಿ ಬಿಡಿ, ಹಲ್ಲಿ ಕಾಣಿಸುತ್ತಲ್ಲ, ಕಾಣಿಸಿದ ಹಾಗೆ ಶಬ್ದ ಅಂತೂ ಮಾಡಿರುತ್ತಿದ್ದು. ಆ ಮಾಡೋ ಕಾಲಕ್ಕೆ ದೇವರ ಕುರಿತು ಆ ಶಬ್ದ ಹೊರಟಿರುತ್ತೆ. ಹರೇ ನಿನ್ನ ಪೂಜಾ ಕೃಷ್ಣಾರ್ಪಣೆ ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಏನು ಸಿಕ್ಕರೆ ಅದನ್ನು ಬಾಚಿಕೊಂಡು ತಗೊಳ್ತೀವಲ್ಲ ನಾವು, ಏನು ಸಿಕ್ಕರೆ ಸಾಕು, ಅದನ್ನ ಆದಷ್ಟು ಪ್ರಯೋಜನ ಪಡ್ಕೊಳ್ತಾ ಇರ್ತೀವಿ. ಕೊನೆಗೆ ನಮಗೆ ವಸ್ತುವಿನ ಮೇಲೆ ವ್ಯಾಮೋಹ ಎಷ್ಟಿರುತ್ತೆ? ದೃಷ್ಟಾಂತ ಕೊಡ್ತೀರಾ? ಅಟ್ಟ ಎಂತಿರುತ್ತೆ ನಮ್ಮನೆಯಲ್ಲಿ? ಅಟ್ಟ, ಅಟ್ಟದ ಮೇಲೆ ಸಾಮಾನು ಅಂತಿರುತ್ತೆ. ಒಂದು ಸಲ ಶಿಫ್ಟ್ ಆದ ಕಾಲಕ್ಕೆ ಬಂದು ಕೂತಿರುತ್ತೆ, ಮತ್ತು ಶಿಫ್ಟ್ ಆಗೋ ಕಾಲಕ್ಕೆ ತೆಗೆಯೋದು ಅಲ್ವಾ? ಇನ್ನ ಸೇರ್ತಾ ಇರುತ್ತೆ ಅಲ್ಲಿಗೆ. ಸರಿಯಪ್ಪ, ಮತ್ತು ಮನೆ ತಗೊಳ್ಳೋ ಕಾಲಕ್ಕೆ ದೃಢ ಸಂಕಲ್ಪ ಹೊಂದಿರುತ್ತೆ. ಏನಂತ? ಇನ್ನ ಮೇಲೆ ಎಲ್ಲ ಬಿಸಾಡ್ಬಿಡ್ಬೇಕು ಅಂತ. ಎಲ್ಲರೂ ಒಂದೇ ದೀಕ್ಷ. ಆದರೆ ಆ ಬಿಸಾಡೋ ಕಾಲಕ್ಕೆ ಆ ಅಟ್ಟದಿಂದ ಪದಾರ್ಥ ಕೆಳಗೆ ಇಳಿಸಿದ ಕೂಡಲೇ ಅಲ್ಲ ನೋಡಿ, ಅಲ್ಲೂ ಅದು ವಿಶೇಷ. ಒಬ್ಬರು ಇದು ಬೇಡ ಹೊರಗೆ ಹಾಕೋಣ ಅಂತ ಹೇಳಿದ್ರೆ ಏ ಅದು ನಂಗೆ ಬೇಕು, ಇನ್ನೊಬ್ಬರು ಅದು ನಂಗೆ ಬೇಕು. ಒಟ್ಟಾರೆ ಮತ್ತು ಅಟ್ಟದ ಸಾಮಾನು ಅಟ್ಟಕ್ಕೇನೆ, ಮತ್ತು ಯಾರೂ ಬಳಸೋದೇ ಇಲ್ಲ. ಅದು ಶಿಫ್ಟಿಂಗ್ ಆದರೆ ತೊಂದರೆ ಆಗುತ್ತೆ ಅಂತ ಈ ಶಬ್ದ ಬರುತ್ತೆ. ಅದು ಸ್ವಂತ ಮನೆ ಆದರೆ ಶಬ್ದ ಬರೋದೇ ಇಲ್ಲ. ಯಾಕೆ? ಅದಕ್ಕೆ ಒಂದೆಲ್ಲ ಪ್ರತ್ಯೇಕ ಇರುತ್ತೆ. ನಾವು ಹೋದ ಮೇಲೂ ಅದು ಕದಲಲ್ಲ. ನಾವಾದರೂ ಹೋಗ್ತೀವಿ, ಅದು ಹೋಗಲ್ಲ. ಇನ್ನ ಹೇಳ್ತಾರೆ ಆ ಪಾತ್ರೆಗಳ ಮೇಲೆ ಇನ್ನ ಅಭಿಮಾನ, ಅದನ್ನ ಬಳಸಲ್ಲ. ಏ ಏನಿಲ್ಲಮ್ಮ, ಅದರಲ್ಲಿ ನೋಡಿ, ಇದು ನಮ್ಮ ಅಜ್ಜಿ ಬಳಸಿದ ಪಾತ್ರೆ, ನಮಗಾಗಿ ಕೊಟ್ಟ ಪಾತ್ರೆ, ಅದು ಹಾಗೆ ಇಟ್ಟಿರ್ತಾರೆ. ನಾವು ಬಳಸಲ್ಲ ಅದನ್ನ. ಯಾಕೆ? ಬಳಸಲಿಕ್ಕೆ ಒಂದು ಕೆಜಿ ಹುಣಸೆಹಣ್ಣು ಬೇಕು ಅದಕ್ಕೆ, ಅದಕ್ಕೆ ಬಳಸಲ್ಲ. ಅದಕ್ಕಾಗಿ ಮೇಲೆ ಇಟ್ಟಿರ್ತಾರೆ ಹಾಗೆ. ವ್ಯಾಮೋಹ, ಅದರಿಂದ ಪ್ರಯೋಜನ ಆಗುತ್ತೋ ಇಲ್ಲೋ ವ್ಯಾಮೋಹ ಜಾಸ್ತಿ. ಮತ್ತೆ ಆ ವ್ಯಾಮೋಹ ಇದರ ಮೇಲೆ ಬರಬಾರದೆ ನಮಗೆ? ಪ್ರತಿಯೊಂದು ಶಬ್ದ ಪ್ರತಿಯೊಂದು ಕ್ರಿಯಾ ಏನು ಸಿಕ್ಕರೂ ಹರೇ ನಿನಗರ್ಪಿತ ಅಂತ ಮಾಡ್ತಾ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ವ್ಯಾಮೋಹ ನಮ್ಮಲ್ಲಿ ಹುಟ್ಟಬೇಕಷ್ಟೆ. ವ್ಯಾಮೋಹ ಅನ್ಬಾರ್ದದನ, ಸರಿಯಾಗಿ ಪದಾರ್ಥದ ಬಳಕೆ ಅದನ್ನ ನಾವು ಮಾಡಬೇಕು. ಮುಂದೆ ಹೇಳ್ತಾ ಇದ್ದಾರೆ, ಹಾ ಅಲ್ಲ ಅಟ್ಟ ಅಂತ ನಿಮ್ಗೆ ದುಷ್ಟಾಂತ ಕೊಟ್ಟೆ ಅಷ್ಟೇ. ಎರಡು ಅಟ್ಟ, ಒಂದು ಮನೆಯಲ್ಲಿರುವ ಅಟ್ಟ, ನಮ್ಮಲ್ಲಿರುವ ಅಟ್ಟ. ಇದನ್ನೇನಂತಾರೆ ತಲೆ, ಇದೊಂದು ಅಟ್ಟ. ಎಲ್ಲ ಹಿಂದೆ ಕೇಳಿದ್ದೆಲ್ಲ ಇಲ್ಲೇ ಕೂತಿರುತ್ತೆ, ಕೇಳೋದೆಲ್ಲ ಇಲ್ಲೇ ಸ್ಟಾಕ್ ಆಗ್ತಾ ಇರುತ್ತೆ, ಬಳಕೆ ಮಾತ್ರ ಆಗೋದೇ ಇಲ್ಲ. ಎಲ್ಲಿ ಎಷ್ಟು ಪ್ರವಚನ ಕೇಳಿದ್ದೀವಿ, 80 ವರ್ಷ 70 ವರ್ಷ ಎಲ್ಲ ಪ್ರವಚನ ಕೇಳಿದ್ದಾಯ್ತು. ಒಂದಾದ್ರೂ ಬಳಸ್ತೀವ? ಬಳಸೋದೇ ಇಲ್ಲ. ಆ ಅಟ್ಟದ ಮೇಲಿನ ಪದಾರ್ಥ ನಮ್ಮ ತಲೆ ಎಂಬ ಅಟ್ಟದಲ್ಲಿ ಎಲ್ಲ ಕೂತಿರುತ್ತೆ. ಯಾವಾಗ ಬರುತ್ತದು ಅಂದ್ರೆ ನಂಗೊತ್ತು ನಂಗೊತ್ತು ಅಂತ ಬರುತ್ತಷ್ಟೇ ಹೊರತು ಬೆಳಿಗ್ಗೆದ್ದು ಅನುಷ್ಠಾನ ಮಾಡಬೇಕಂತ ಬರೋದಿಲ್ಲ. ಮತ್ತೆ ಆ ಅಟ್ಟದ ಮೇಲೆ ಎಷ್ಟು ವ್ಯಾಮೋಹವೋ ಈ ಅಟ್ಟದ ಮೇಲೂ ಅಷ್ಟೇ ವ್ಯಾಮೋಹ. ಅದಕ್ಕೆ ಸ್ವಾಮಿನ ಕೇಳಬೇಕು, ಸ್ವಾಮಿ ಅಟ್ಟದಲ್ಲಿ ಒಂದು ಸಾಮಾನು ಇಲ್ಲ ಮಾಡಯ್ಯ, ಎಲ್ಲ ಬಳಕೆ ಆಗುವಂತೆ ಮಾಡು, ಅಥವಾ ಬಳಕೆ ಆಗೋದೇ ಕೊಡು, ಬಳಕೆ ಆಗುವಷ್ಟೇ ಕೊಡು. ಮುಂದೆ ಹೇಳ್ತಾ ಇದ್ದಾರೆ, ನದೀಶ ಘೋಷಃ ನಾದಾಖ್ಯಂ ವರ್ಣಂ ವ್ಯಂಜಯಿತ್ವ ಸರ್ವಶ್ರೈಷ್ಠ್ಯಂ ಪ್ರಕಾಶಯತಿ. ನದಿ ಘೋಷ ಶಬ್ದ, ನದಿ ಹೋರ್ ಅಂತ ಶಬ್ದ ಬರುತ್ತಲ್ಲ, ಆ ಶಬ್ದ ಏನು ಮಾಡುತ್ತೆ? ನಾದವನ್ನ, ಹಿಂದೆ ಅಂತರ್ನಾದ ಇದು ನಾದ, ಆ ನಾದ ಎಂಬ ವರ್ಣವನ್ನ ಹಕ್ತ ಹೊರಗಕ್ತ ದೇವರು ಸರ್ವಶ್ರೇಷ್ಠ ಎಲ್ಲರಿಕ್ಕಿಂತ ಶ್ರೇಷ್ಠ ದೇವ, ಅವನಲ್ಲಿರುವ ಧರ್ಮ ಶ್ರೇಷ್ಠ ಅಂದ್ರೆ ಅವನು ಎಲ್ಲರಿಕ್ಕಿಂತ ದೊಡ್ಡವ 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 ಅನ್ನೋದನ್ನ ಆ ನದೀ ಘೋಷ ಶಬ್ದ ಹೇಳ್ತಾ ಬರುತ್ತೆ. ಪ್ರಶ್ನೆ ಬರುತ್ತಲ್ಲ, ಈ ಶಬ್ದಗಳೆಲ್ಲ ನಮ್ಗೆ ದಿನ ಕೇಳಿಸಲಲ್ಲ, ಇವೆಲ್ಲ ಹೇಳ್ತಾ ಇದ್ದೀರಾ? ಆ ಕೇಳಿಸಿದಾಗ ನಾವು ಚಿಂತನೆ ಮಾಡಬಹುದಷ್ಟೇ. ಯಾಕೆ ಈಗ ಮಾಡಬಹುದಾ? ಭೂಮಂಡಲದಲ್ಲಿ ಎಷ್ಟು ನದಿಗಳಿವೆ? ಹರಿತಾ ಇವೆಯಾ? ಶಬ್ದ ಬರಲೇಬೇಕಾ? ಬರ್ತಾ ಇರುತ್ತಾ? ಅಂಥ ಕಾಲಕ್ಕೆ ಹೇ ಸ್ವಾಮಿ, ಎಲ್ಲಾ ನದಿಗಳಲ್ಲಿ ಬರುವ ಶಬ್ದ ನಿನ್ನನ್ನೇ ತಿಳಿಸ್ತಾ ಇದೆ. ಆ ಮಾತು ಚಿಂತನೆ ಮಾಡಬಹುದಾ? ಎಲ್ಲೆಲ್ಲಿ ಆನೆ ಗರ್ಜನೆ ಮಾಡುತ್ತಾ ಇದೆ, ಎಲ್ಲೆಲ್ಲಿ ಹಲ್ಲಿ ಲೊಚಗುಡತಾ ಇದೆ, ಪ್ರತಿಯೊಂದು ಶಬ್ದ ನಿನ್ನನ್ನೇ ಸೇರತಾ ಇವೆ ಹರಿಯೇ, ಅದೆಲ್ಲ ನಿನ್ನ ಪೂಜೆ ಆಗ್ತಾ ಇದೆ ಅಂತ ಕೈ ಮುಗಿದರೆ ಸಾಕು, ಭಗವಂತ ನಮ್ಮನ್ನ ಮೆಚ್ಚಿ ಬಿಡ್ತಾನೆ. ಅಂದರೆ ಅವೆಲ್ಲವೂ ಪೂಜಾ ಅಂತ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾಗುತ್ತೆ. ನಂತರ ಹೇಳ್ತಾರೆ ಸಮುದ್ರ ಘೋಷ ನದೀಘೋಷ ನಾದ ಎಂಬ ವರ್ಣವನ್ನ ಹೊರಗೆ ಹಾಕಿ ಭಗವಂತ ಸರ್ವಶ್ರೇಷ್ಠ ಎಂಬುದನ್ನು ತಿಳಿಸಿಕೊಡುತ್ತೆ. ಸಮುದ್ರ ಘೋಷ ನಾದವನ್ನೇ ಹೆಚ್ಚು ಹಾಕಿ ಎಲ್ಲರಿಕ್ಕಿಂತ ಶ್ರೇಷ್ಠ ಅಂತ ಹೇಳೋದು ಮಾತ್ರ ಅಲ್ಲದೆ ಹುಂಕಾರಾಖ್ಯಂ ವರ್ಣಂ ವ್ಯಂಜಯಿತ್ವ ಪಾರ ಅಭಿಭವ ಶಕ್ತಿಮತ್ವಂ ಚ ಪ್ರಕಾಶಯತಿ. ಆ ಸಮುದ್ರ ಘೋಷ ಶಬ್ದ ನಾದ ಶಬ್ದದ ಸಹಿತ ಹೋಂಕಾರ ಒಂದು ವರ್ಣವನ್ನ ಹೊರಗೆ ಹಾಕ್ತಾ ಭಗವಂತ ಸರ್ವಶ್ರೇಷ್ಠ ಅಂತ ಅಷ್ಟೇ ಅಲ್ಲ, ಶತ್ರುಗಳನ್ನ ಭೀಕರವಾಗಿ ಅವರನ್ನ ಸೋಲಿಸುವಂಥವ, ಪರ ಅಭಿಭವ ಅಂದ್ರೆ ಶತ್ರುಗಳನ್ನ ಸೋಲಿಸಿ ಬಿಡುವವ ಅಂತ ಭಗವಂತನ ಗುಣವನ್ನ ತಿಳಿಸಿಕೊಡ್ತಾ ಬರುತ್ತೆ. ಇನ್ನು ಮುಂದೆ ಹೇಳ್ತಾರೆ ಅಲ್ಪೋ ಮೇಘ ಶಬ್ದ, ಅಲ್ಪವಾದ ಅಂದ್ರೆ ಚಿಕ್ಕದಾಗಿ ಗುಡುಕ್ತಾ ಇರುತ್ತೆ, ಹೆಚ್ಚಲ್ಲ, ಬಡಬಡ ಅಂತ ಗುಡುಗಲ್ಲ, ಚೂರು ಬರ್ತಾ ಇರುತ್ತೆ. ಅಲ್ಪ ಮೇಘ ಶಬ್ದ ಓಂಕಾರಾಖ್ಯಂ ವ್ಯಂಜಯಿತ್ವ ಓಂಕಾರವನ್ನ ಹೊರಡಿಸ್ತಾ ಇರುತ್ತಂತೆ. ಆ ಓಂಕಾರದಿಂದಾಗಿ ಏನು ಗೊತ್ತಾಗುತ್ತೆ ಅಂದ್ರೆ ಅತಿಶಯಿತ ಅಧಿಕ ಉಚ್ಚತ್ವಂ ಪ್ರಕಾಶಯತಿ. ದೇವ ನೋಡಿ, ನಮಕ್ಕಿಂತ ದೊಡ್ಡವರು ದೇವತೆಗಳು ಉಚ್ಚರು, ಅವರಿಗಿಂತ ದೊಡ್ಡವರು ರುಜುಗಣಸ್ಥರು, ಹೌದಾ? ಅಧಿಕ ಉಚ್ಚರು, ಅವರಿಗಿಂತ ಅತಿಶಯವಾಗಿ ಉಚ್ಚ ಯಾರು? ಭಗವಂತ. ಅದಕ್ಕೆ ಅತಿಶಯಿತ ಅಧಿಕ ಉಚ್ಚತ್ವಂ ಪ್ರಕಾಶಯತಿ. ಇನ್ನ ಭೇರಿ ಶಬ್ದ ಯಾವ ವರ್ಣವನ್ನ ಹೊರಗೆ ಹಾಕುತ್ತೆ ಅಂದ್ರೆ ಅನುದಾತ್ತ ಎಂಬ ವರ್ಣವನ್ನ ಹತ್ತ ಔದಾರ್ಯಂ ಪ್ರಕಾಶಯತಿ. ದೇವರು ಉದಾರಿ ಉದಾರಿ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರುತ್ತಂತೆ ಭೇರಿ ಶಬ್ದ. ನಂತರ ಘಂಟಾನಾದ ಶಬ್ದ, ಇದಂತೂ ನಮ್ಮನ್ನು ದಿನಾಗೂ ಪೂಜೆ ಮಾಡೋಕಲ್ಲ ಕೇಳಿಸುತ್ತೆ, ಪೂಜೆ ಮಾಡ್ತಾ ಇದ್ರೆ ಇಲ್ಲ ಪಕ್ಕ ಎಲ್ಲಿ ಘಂಟೆ ಶಬ್ದ ಕೇಳಿಸಲು ಚಿಂತನೆ ಮಾಡಬಹುದಲ್ವಾ? ಹಾ, ಘಂಟಾದಿ ಶಬ್ದ, ಗಂಟೆ ಜಾಗಂಟೆ ಮೊದಲಾದ ಶಬ್ದಗಳೆಲ್ಲ ಸ್ವರಿತ ಎಂಬ ವರ್ಣನವನ್ನ ತಿಳಿಸಿಕೊಡ್ತಾ ಅನ್ಯ ನೀಚತ್ವಂ ಪ್ರಕಾಶಯತಿ. ಬೇರಿ ಶಬ್ದ ಭಗವಂತ ದೊಡ್ಡವ ಇವ ಉದಾರಿ ಅಂತ ತಿಳಿಸಿಕೊಟ್ರೆ ಘಂಟಾದ ಶಬ್ದ ಅನ್ಯರು ನೀಚರು ಎರಡು ರೀತಿ ದೇವರು ದೊಡ್ಡವರು ಅಂತ ಹೇಳಬಹುದು. ಇವರಿಕ್ಕಿಂತ ಇವ ದೊಡ್ಡವ ಅಂತ ಹೇಳೋದು ಒಂದು ರೀತಿ, ಅವನಿಕ್ಕಿಂತ ಮಿಕ್ಕವರು ಚಿಕ್ಕವರು ಅಂತ ಹೇಳೋದು ಒಂದು ರೀತಿ. ಬೇರಿ ಶಬ್ದ ಮೊದಲನೇದು ಹೇಳುತ್ತೆ ಇವನೇ ದೊಡ್ಡವ ಅಂತ. ಘಂಟಾ ಶಬ್ದ ಈಗ ಎಲ್ಲರೂ ಇವನಿಗಿಂತ ಕಡಿಮೆ 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 ಅಂತ ಹೇಳ್ತಾ ಬರುತ್ತೆ. ಅದಕ್ಕೆ ಘಂಟಾನಾದ ಮಾಡುವ ಕಾಲಕ್ಕೆ ಹೇಳ್ತಾರೆ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಅಂತ ಹೇಳ್ತಾರೆ. ಆ ಘಂಟಾನಾದ ಮಾಡಿದಾಗ ತಾರತಮ್ಯ ಸಹಿತವಾದ ದೇವತೆಗಳನ್ನ ಕರೀತಾರೆ. ಅಂದ್ರೆ ಭಗವಂತ ಸರ್ವೋತ್ತಮ ಅಂತ ತೋರಿಕೊಡ್ತಾ ಬರುತ್ತೆ. ಮಿಕ್ಕವರು ನೀಚರು ಮಿಕ್ಕವರು ನೀಚರು ಅಂತ ಘಂಟಾ ಶಬ್ದ. ನಂತರ ಸ್ವರ್ಣ ಚಂಚ್ವಾದಿ ಶಬ್ದ ಉದಾತ್ತಾಕ್ಷಂ ವರ್ಣಂ ವ್ಯಂಜಯಿತ್ವ ಉಚ್ಚಸ್ಥಿತಿಂ ಪ್ರಕಾಶಯತಿ. ಸ್ವರ್ಣ ಚಂಚು ಶಬ್ದ ಅಂತ ಹೇಳ್ತಾರೆ. ಚಂಚು ಶಬ್ದಕ್ಕೆ ಒಂದು ಪಕ್ಷಿ ವಿಶೇಷ. ಆ ಪಕ್ಷಿಯ ಒಂದು ಶಬ್ದ ಹೇಗಿರುತ್ತೆ ಅಂದ್ರೆ ಉದಾತ್ತ, ಒಂದು ಚೆನ್ನಾಗಿ ಗಟ್ಟಿ ಸ್ವರದಿಂದ ಕೂಗುತ್ತೆ. ಆ ಉದಾತ್ತ ವರ್ಣನವನ್ನ ಹೇಳ್ತಾ ಭಗವಂತನನ್ನು ಉಚ್ಚನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ. ಇದು ವೇದವೇ ಹೇಳಿದ್ದು. ಉಪನಿಷತ್ತಿನಲ್ಲಿ ಎಲ್ಲಾ ಕಡೆ ಭಗವಂತನೇ ಸ್ವಯಂ ಆ ಅಲ್ಲಿ ಇದ್ದದ್ದನ್ನೇ ಉಪನಿಷತ್ತು ಹೇಳ್ತಾ ಇದೆ. ಉಪನಿಷತ್ತು ಅದರ ಹೇಳಿದ್ದನ್ನೇ ಹೇಳ್ತಾ ಇದೆ. ನಾವು ಅದ ಶಬ್ದ ಕೇಳಿ ಅದರಲ್ಲಿ ಇಂಥ ವರ್ಣ ಬರಬಹುದು ಅಂತ ಊಹಿಸಿ ಹೇಳೋದಲ್ಲ, ವೇದವೇ ಹೇಳ್ತಾ ಇದೆ ಇಂತಿಂಥ ಕಡೆ ಇಂತಿಂಥ ವರ್ಣ ಬರ್ತಾ ಇದೆ ಇಂಥ ವರ್ಣ ಬರ್ತಾ ಇದೆ ಅಂತ ಭಗವಂತ ನಿರ್ಣಯ ಮಾಡಿದ್ದು ಶಾಸ್ತ್ರದಲ್ಲಿ. ಆ ನಿರ್ಣಯವನ್ನು ಆಚಾರ್ಯರು ಹೊರಗೆ ಹಾಕಿದರಷ್ಟೆ. ಆಚಾರ್ಯರು ಎಂಥ ಒಂದು ವಿಶೇಷ ಎಂದ್ರೆ ಎಲ್ಲೂ ಸ್ವಂತಿಗೆ ಬಳಸಲ್ಲ, ಎಲ್ಲೂ ಸ್ವಂತಿಗೆ ಬಳಸಲ್ಲ. ನಿಮ್ ಬುದ್ಧಿಯಿಂದ ಬಂತ ಇದು ಅಂದ್ರೆ ಪ್ರಮಾಣ ಪ್ರಮಾಣ ಪ್ರಮಾಣ. ಅವರೊಂದು ಮಾತು ಹೇಳಿ ಅದಕ್ಕೆ ಪ್ರಮಾಣ ತೋರೋದಲ್ಲ, ಪ್ರಮಾಣವನ್ನೇ ಮಾತಾಗಿ ಮಾತಾಡುತ್ತಾರೆ. ಅವರ ಮಾತೇ ಪ್ರಮಾಣ, ಅಷ್ಟು ಚೆನ್ನಾಗಿರುತ್ತೆ. ಇನ್ನ ಶ್ವಾಸಾದಿ ಶಬ್ದ, ಒಟ್ಟಾರೆ ಇನ್ಯಾವ ಶಬ್ದ ಕೇಳಿಸಿದ್ರು ಕೇಳಿಸ್ದಂಗಿದ್ರು ನಿಮ್ಮ ಶ್ವಾಸ ಶಬ್ದ ಅವ್ರು ಕೇಳಿಸುತ್ತಲ್ವಾ. ಶ್ವಾಸಾದಿ ಶಬ್ದ ಮಂದ್ರ ಎಂಬ ವರ್ಣವನ್ನು ಹೇಳುತ್ತಾ ಪ್ರಕಾಶ ಮಾಡುತ್ತಾ ಏಕಪ್ರಕಾರತಾಂ ಭಗವಂತ ಶಶ್ವದೇಕ ಪ್ರಕಾರನಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲ, ಮಂದ್ರ ಅದರ ಜೊತೆಗೆ ಪ್ರಚಯ ಎಂಬ ವರ್ಣವನ್ನ ಹೊರಗೆ ಹಾಕ್ತಾ ಚಾಂಚಲ್ಯಂ ಪ್ರಕಾಶಯತಿ. ನೋಡಿ, ಭಗವಂತ ಏಕಪ್ರಕಾರನಾಗಿದ್ದಾನೆ ಅಂತ ತಿಳಿಸಿಕೊಡುತ್ತೆ. ಇನ್ನ ಪ್ರಚಯ ಅಂತ ವರ್ಣವನ್ನ ಹಾಕ್ತಾ ಅಂತ ಹೇಳ್ತಾರೆ ಚಾಂಚಲ್ಯಂ ಪ್ರಕಾಶಯತಿ ಅಂತ ಹೇಳ್ತಾರೆ. ಇದೇನಿದು ಚಾಂಚಲ್ಯ ಪ್ರಕಾಶ ಮಾಡುತ್ತಾರೆ ಅಂದ್ರೆ ಎರಡಕ್ಕೂ ವಿರೋಧ ಆಯ್ತಲ್ಲ. ಏಕಪ್ರಕಾರವಾಗಿರ್ತಾನೆ ಚಂಚಲವಾಗಿರ್ತಾನೆ ಅಂದ್ರೆ ಇಷ್ಟರ್ಥ. ಅಚಾಂಚಲ್ಯ ಅದು ಮೊದಲನೇದು ಬಂತಲ್ಲ, ಏಕಪ್ರಕಾರ ಅಚಾಂಚಲ್ಯ ಎರಡು ಒಂದೇ ಆಯಿತು ಅಲ್ವಾ. ಏಕಪ್ರಕಾರವಾಗಿದ್ದಾನೆ ಅಂತ ಹೇಳ್ತಾ ಮತ್ತು ಅಚಾಂಚಲ್ಯ ಅಂದ್ರೂ ಎರಡು ಒಂದೇ ಆಯಿತು. ಅಲ್ಲಿ ಎರಡನ್ನೂ ಹೇಳುತ್ತಾರೆ. ಏನದು ಅಂದ್ರೆ ಹಾ, ಏಕಪ್ರಕಾರವಾಗಿ ಇದ್ದಾನೆ ಅಂದರೆ ಇವನ ಗುಣಗಣಗಳಲ್ಲಿ ಇವನ ವಿಶೇಷವಾಗಿರತಕ್ಕಂತಹ ಶಕ್ತಿಯಲ್ಲಿ ಏಕಪ್ರಕಾರ. ಆದರೆ ಇವನು ಚಂಚಲ ಅಂದರೆ ಒಂದೇ ಕಡೆ ಇರುವವನಲ್ಲ, ಸರ್ವತ್ರ ವ್ಯಾಪ್ತ ಎಂಬುದನ್ನು ತಿಳಿಸಿಕೊಡುತ್ತಾ ಇದೆ. ಚಾಂಚಲ್ಯ ಅಂದರೆ ಅವನಲ್ಲಿ ಚಾಂಚಲ್ಯ ಅಲ್ಲ, ಅವನು ಎಲ್ಲಾ ಕಡೆ ವ್ಯಾಪ್ತ, ಎಲ್ಲಾ ಕಡೆ ತಿರುಗಾಡುತ್ತಾನೆ, ಎಲ್ಲಾ ಕಡೆ ಇದ್ದಾನೆ ಎಂಬುದನ್ನು ತಿಳಿಸಿಕೊಡುತ್ತೆ. ಇನ್ನ ಹಾಗೆ ಏವಮೇವ, ಇಷ್ಟು ಮಾತ್ರ ನಾವು ಚಿಂತನೆ ಮಾಡಬೇಕಾ ಅಂದ್ರೆ ಅನ್ಯೇಪಿ ಧ್ವನ್ಯಾತ್ಮಕಾ ಶಬ್ದಾತ್ಮಕಾಹ ಅಂದ್ರೆ ವರ್ಣಾತ್ಮಕಾ ಶಬ್ದಾಹ ಯಥಾಯಥಂ ಗುಣಕ್ರಿಯ ಕೃತ್ಯಾದೀನಿ ಪ್ರಕಾಶಯಂತೀತಿ. ಬೇರೆ ಶಬ್ದಗಳು ಕೂಡ ಅದು ಹೇಗೆ ಹೇಗೆ ರಚನೆ ಆಗಿದೆಯೋ ಆಯಾ ರೀತಿಯಲ್ಲಿ ಆ ಶಬ್ದಗಳೆಲ್ಲ ಭಗವಂತನ ರೂಪ ಗುಣ ಕ್ರಿಯೆಗಳನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರುತ್ತೆ. ಹಾ, ಇಷ್ಟು ಹೇಳುತ್ತಾ ಮುಂದೆ ಹೇಳುತ್ತಾರೆ ರಮಾದೇವಿ ಮೊದಲುಕೊಂಡು ಪುಷ್ಕರ ಪರ್ಯಂತ ಎಲ್ಲಾ ದೇವತೆಗಳ ರೂಪಗಳು ಪದಾರ್ಥಗಳಲ್ಲೂ ಇರುತ್ತೆ ಹೇಳಿದ್ದಾರಲ್ವಾ. ಹಾ, ಅವೆಲ್ಲವೂ ಕೂಡ ತಾನ್ಯಪಿ ಶಬ್ದನಾಮಕಾನಿ ತಾನಿ ಸರ್ವಾಣ್ಯಪಿ ಭಗವಾನ್ ಸ್ವೀಕರೋತಿ. ಹೇಗೆ ನೈವೇದ್ಯಕ್ಕಿಟ್ರೆ ಆ ನೈವೇದ್ಯದಲ್ಲಿರುವ ತನ್ನ ರೂಪ ದೇವರು ಸ್ವೀಕಾರ ಮಾಡಿ ರಮಾದೇವಿಗೆ ನೈವೇದ್ಯ ಕೊಡುವಾಗ ರಮಾರೂಪ ದೇವರು ಕೊಡತಾರೋ? ಇಲ್ಲಿ ನೋಡಿ, ಇಡೀ ನೈವೇದ್ಯದಲ್ಲಿ ತನ್ನ ರೂಪ ತಾನು ಸ್ವೀಕಾರ ಮಾಡುತ್ತಾನೆ. ರಮಾ ನೈವೇದ್ಯ ಇಡುವಾಗ ರಮಾರಸ ಉಳಿದಿರುತ್ತಲ್ಲ, ರಮಾರಸ ರಮಾದೇವಿಗೆ ಸೇರಬೇಕಾದರೆ ರಮಾರಸದೊಳಗಿರುವ ದೇವರ ರಸ, ದೇವರ ರೂಪ ಇಲ್ಲದಿದ್ದ ರಮಾರಸ ನಿಲ್ಲಲಿಕ್ಕಾಗಲ್ಲ. ಅಲ್ಲೊಂದು ಪ್ರತ್ಯೇಕ ಭಗವದ್ ರೂಪ ಇರುತ್ತೆ, ರಮಾದೇವಿಯಲ್ಲೂ ಭಗವದ್ ರೂಪ ಇರುತ್ತೆ. ರಮಾದೇವಿ ಒಳಗಿರುವ ಭಗವದ್ ರೂಪ, ರಮಾರಸದೊಳಗಿರುವ ಭಗವದ್ ರೂಪವನ್ನು ಸ್ವೀಕಾರ ಮಾಡಿದರೆ ರಮಾದೇವಿಗೆ ರಮಾರಸ ಸೇರುತ್ತೆ. ಅದು ಪದಾರ್ಥವೇ ಅಲ್ಲ, ಶಬ್ದದಲ್ಲೂ ಅಷ್ಟೇ. ಶ್ರೋತ್ರೇಂದ್ರಿಯ ವ್ಯಾಪಾರ ಕುರಿತು ಹೇಳ್ತಾ ಇದ್ದಾರಲ್ಲ, ಶ್ರೋತ್ರೇಂದ್ರಿಯ ಶಬ್ದ ಒಂದು ಕೇಳಿಸ್ತು ಅಂದರೆ ಕಿವಿಯಲ್ಲಿರತಕ್ಕಂಥ ಭಗವದ್ ರೂಪಗಳು ಶಬ್ದದಲ್ಲಿರುವ ಭಗವದ್ ರೂಪಗಳನ್ನು ಸ್ವೀಕಾರ ಮಾಡಿದರೆ ಭಗವಂತನಿಗೆ ಭೋಗ. ಹಾಗೆ ಆ ಶಬ್ದದೊಳಗಿರತಕ್ಕಂಥ ರಮಾರೂಪಗಳನ್ನು ಶ್ರೋತ್ರೇಂದ್ರಿಯದಲ್ಲಿರುವ ರಮಾರೂಪಗಳು ಸ್ವೀಕಾರ ಮಾಡಿದರೆ ರಮಾದೇವಿಗೆ ಭೋಗ. ಆದರೆ ಆ ಶ್ರೋತ್ರೇಂದ್ರಿಯದೊಳಗಿರತಕ್ಕಂಥ ರಮಾದೇವಿ ಒಳಗಿರುವ ದೇವರ ರೂಪ, ಶಬ್ದದೊಳಗಿರುವ ಲಕ್ಷ್ಮೀದೇವಿ ರಸ ಅಂದರೆ ಶಬ್ದದಲ್ಲಿರುವ ರೂಪ, ಆ ರೂಪದಲ್ಲಿ ಭಗವದ್ ರೂಪ ಇರುತ್ತೆ. ಹೌದಾ? ಶಬ್ದ, ಶಬ್ದದೊಳಗೆ ಲಕ್ಷ್ಮೀ ರೂಪ, ಲಕ್ಷ್ಮೀ ರೂಪದಲ್ಲಿ ದೇವರ ರೂಪ, ಕಿವಿಯಲ್ಲಿ ಶ್ರೋತ್ರೇಂದ್ರಿಯದಲ್ಲಿ ಲಕ್ಷ್ಮೀ ರೂಪ, ಅಲ್ಲಿ ಭಗವದ್ ರೂಪ. ಹಾಗಾದರೆ ಲಕ್ಷ್ಮೀದೇವಿಗೆ ಶ್ರೋತ್ರೇಂದ್ರಿಯದಲ್ಲಿರತಕ್ಕಂಥ ಲಕ್ಷ್ಮೀದೇವಿಗೆ ಶಬ್ದದಲ್ಲಿರುವಂಥ ತನ್ನ ರೂಪ ತನಗೆ ಸೇರಬೇಕಾದರೆ ಲಕ್ಷ್ಮೀದೇವಿ ಒಳಗಿರುವ ಭಗವದ್ ರೂಪ ಅಂದರೆ ಶ್ರೋತ್ರೇಂದ್ರಿಯದೊಳಗಿರುವ ಲಕ್ಷ್ಮೀದೇವಿ ಒಳಗಿರುವ ಭಗವದ್ ರೂಪ, ಶಬ್ದದೊಳಗಿರುವ ಲಕ್ಷ್ಮೀದೇವಿಯ ಒಳಗಿರುವ ತನ್ನ ರೂಪ ತಾನು ಸ್ವೀಕಾರ ಮಾಡಿದರೆ ಶಬ್ದದೊಳಗಿರುವ ಲಕ್ಷ್ಮೀ ರೂಪ ಶ್ರೋತ್ರದೊಳಗಿರುವ ಲಕ್ಷ್ಮೀ ರೂಪಕ್ಕೆ ಸೇರುತ್ತೆ. ಹಾಗೆ 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 ಎಲ್ಲರದ್ದು. ಹೇಗೆ ವಾಯುದೇವರ ರೂಪ ವಾಯುದೇವರಿಗೆ ಸೇರಬೇಕಾದರೆ ನಮ್ಮ ಸುಸ್ತಾಗಿದೆ. ವಾಯುದೇವರು ವಾಯುದೇವರೊಳಗೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವರಿಗೆ ದೇವರು. ಹಾಗೆ ಶಬ್ದದೊಳಗೆ ವಾಯುದೇವರ ರೂಪ, ಅಲ್ಲಿ ಲಕ್ಷ್ಮೀ ರೂಪ, ಅಲ್ಲಿ ದೇವರ ರೂಪ. ವಾಯುದೇವರೊಳಗಿರತಕ್ಕಂಥ ದೇವರ ರೂಪ ವಾಯು ಶಬ್ದದೊಳಗಿರತಕ್ಕಂಥ ಅಂದರೆ ಶ್ರೋತ್ರೇಂದ್ರಿಯದಲ್ಲಿರುವ ವಾಯುದೇವರ ಒಳಗಿರುವ ದೇವರ ರೂಪ, ಶಬ್ದದೊಳಗಿರುವ ವಾಯು ರೂಪದೊಳಗಿರುವ ತನ್ನ ರೂಪ ತಾನು ತಗೊಂಡು ಲಕ್ಷ್ಮೀ ರೂಪ ಲಕ್ಷ್ಮೀದೇವಿಗೆ ಕೊಟ್ಟು ನಂತರ ವಾಯು ರೂಪ ವಾಯುದೇವರಿಗೆ ಬರುತ್ತೆ. ಹಾ, ಅದಕ್ಕೆ ಹೇಳಿತ್ತು ಸ್ಥೂಲ ದೇಹಕ್ಕೆ ಬಂದದ್ದು ಕೊನೆಯವರೆಗೂ ಹೋಗಬೇಕಾದ್ರೆ ಎಲ್ಲಾ ದೇಹಗಳಲ್ಲೂ ಎಲ್ಲರಿಗೂ ಎಲ್ಲಾ ರೂಪಗಳಿಗೂ ಅನುಭವ ಬರ್ತಾ ಬರುತ್ತೆ. ಈ ರೂಪಗಳೆಲ್ಲ ಕಡೆ ಸೇರ್ತಾ ಬರುತ್ತೆ. ನಾವು ಅಷ್ಟೆಲ್ಲ ಆಳಕ್ಕೆ ಹೋಗೋದು ಬೇಡ. ಸದ್ಯಕ್ಕೆ ಸ್ಥೂಲ ದೇಹದಲ್ಲಿ ಕೃಷ್ಣಾರ್ಪಣೆ ಅಂತ ಬಿಟ್ರೆ ಮಿಕ್ಕದ್ದೆಲ್ಲ ಬರುತ್ತೆ. ಎಲ್ಲ ಅಂದ್ರೆ ಇದ್ದದ್ದು ಕನ್ಫ್ಯೂಷನ್ ಆಗಿಬಿಡುತ್ತೆ ಅಲ್ವಾ. ಹೆಚ್ಚಿಗೆ ಆಳಕ್ಕೆ ಹೋದ್ರೆ ಏನಾಗ್ತದೆ? ಹೋಗ್ಬೋದು, ಇಲ್ಲ ಅಂದಿಲ್ಲ. ಅದು ಒಮ್ಮೆಲೆ ಹೋಗೋದು ಬೇಡ. ಅಭ್ಯಾಸ ಮಾಡ್ತಾ ಮಾಡ್ತಾ ಬಂದರೆ ನಿಮಗೆ ತಾನಾಗಿ ಆಳಾಗಿ ಹೋಗ್ತಾ ಬರುತ್ತೆ. ಸರಿ, ಹಾಗೆ ಮಿಕ್ಕವರು ತಗೊಂಡ್ರೆ ಅವರವರೊಳಗಿರುವ ಎಲ್ಲರೂ ಆ ಶಬ್ದದೊಳಗಿರುವ ಅವರ ರೂಪದಲ್ಲಿರುವ ಎಲ್ಲರೂ ಅವರವರ ರಸವನ್ನು ಅವರವರು ತಗೊಂಡರೆ ಅವರಿಗೆ ಆ ರೂಪ. ಕೊನೆಗೆ ಪುಷ್ಕರ ಪರ್ಯಂತ ಬಂದರೆ ಲಿಸ್ಟ್ ಎಷ್ಟಾಗಬೇಕು? ಅಷ್ಟೆಲ್ಲರೂ ಅವರವರ ಪುಷ್ಕರ ರಸದೊಳಗಿರುವ ಎಲ್ಲಾ ದೇವತೆಗಳ ರಸಗಳು ಪುಷ್ಕರನೊಳಗಿರತಕ್ಕಂಥ ಎಲ್ಲಾ ದೇವತೆಗಳು ಸ್ವೀಕಾರ ಮಾಡಿದ ಮೇಲೆ ಪುಷ್ಕರ ರಸ ಪುಷ್ಕರನಿಗೆ. ಎಲ್ಲಿ ಅರ್ಥ ಆಗ್ತಾ ಇದೆಯಾ? ಇಲ್ಲ, ಪಾಪ ಮಧ್ಯಾಹ್ನ ಕಾಲ ಹೇಳ್ತಾ ಇದ್ರೆ ನಿದ್ದೆ ಬರ್ತಾ ಇದೆ. ಎಲ್ಲಿ ಒಂದು ಶಬ್ದ ಕೇಳಿದಾಗ ಆನಂದ ನಿಮಗೆ ಆಗುತ್ತಲ್ಲ, ಆ ಶಬ್ದ ಕೇಳಿದಾಗ ಆನಂದ ಆಗಬೇಕಾದರೆ ಕಿವಿಯಲ್ಲಿರತಕ್ಕಂಥ ದೇವರು ಎಲ್ಲಾ ದೇವತೆಗಳು ಆ ಶಬ್ದದೊಳಗಿರುವ ತಮ್ಮ ತಮ್ಮ ರೂಪಗಳನ್ನ ರಸಗಳನ್ನ ಸ್ವೀಕಾರ ಮಾಡಿದರೆ ಕೊನೆಗೆ ನಮಗೆ ತೃಪ್ತಿ, ಆ ಶಬ್ದ ಕೇಳಿದ್ದಕ್ಕೆ ತೃಪ್ತಿ. ಇಷ್ಟೆಲ್ಲ ಎಷ್ಟು ಶಬ್ದ ಕೇಳಿದ ಕೂಡಲೇ ಸೆಕೆಂಡಲ್ಲಿ ಆನಂದ ಆಗುತ್ತೆ ನಮಗೆ, ಹೌದಾ? ಅಂಥ ಕಾಲಕ್ಕೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಅಷ್ಟು ಜನಕ್ಕೆ ಅಷ್ಟು ರೂಪಗಳು ಸೇರಿ ಕೊನೆಗೆ ನಮಗೆ ಕೊಟ್ಟು ಮುಗಿಸಿ ಹೋಗ್ಬಿಡ್ತಾ ಇರ್ತಾರೆ. ಎಷ್ಟು ಫಾಸ್ಟ್ ಆಗಿರುತ್ತೆ ಭಗವದ್ ರೂಪಗಳ ವ್ಯವಹಾರ. ನೋ ಕಣ್ಣಿದ್ರೆ, ನೋಡೋ ಕಣ್ಣಿದ್ರೆ ಕಣ್ಣು ಚದರಿ ಹೋಗ್ತಾ ಇರಬೇಕು ಎಲ್ಲರಲ್ಲಿ. ಎಷ್ಟೆಷ್ಟು ಶಬ್ದಗಳು ಕೇಳ್ತಾ ಇರ್ತೀವಿ, ಬೇಕಾದ ಶಬ್ದ, ಬೇಡದ ಶಬ್ದ. ಬೇಕಾದ ಶಬ್ದದಿಂದ ಸುಖ ಕೊಡುವುದು ಅವರೇ, ಬೇಡದ ಶಬ್ದ ಕೇಳಿಸಿ ಅವರು ಸುಖಪಟ್ಟು ನಮಗೆ ದುಃಖ ಕೊಡ್ತಾರೆ. ಬೇಡದ ಶಬ್ದ ಕೇಳಿಸಿ ನಮಗೆ ದುಃಖ ಕೊಡ್ತಾರೆ, ಅವರ ರೂಪಗಳು ತಗೊಂಡಾಗ ಅವರು ದುಃಖ ಆಗಲ್ಲ, ಅವ್ರು ಸುಖವೇ ಆಗುತ್ತೆ. ಅದು ವಿಶೇಷ. ಖಂಡಿತ ಎಲ್ಲರಲ್ಲೂ ದೇವರ ನಿಂತು ಮಾಡಿಸ್ತಾರೆ, ಖಂಡಿತ. ಸರ್ವತ್ರ ಎಂಬ ಶಬ್ದಕ್ಕರ್ಥ ದೇವರು ಸರ್ವತ್ರ ಹೇಗೆ ವ್ಯಾಪ್ತನೋ ಅವರೆಲ್ಲರೂ ಕೂಡ ಅವರವರ ತತ್ವ ಪರ್ಯಂತ ಎಲ್ಲರೂ ವ್ಯಾಪ್ತರು. ದೇವರು ಎಲ್ಲಾ ಕಡೆ ಇದ್ದಾನೆ, ಇವರು ಎಲ್ಲಾ ಕಡೆ ಇಲ್ಲ. ಅವರವರ ತತ್ವದಲ್ಲಿ ದೇವರು ಎಲ್ಲಾ ಕಡೆ ಇದ್ದಾನೆ, ಇವರು ಅಲ್ಲೇ ಇದ್ದಾರೆ ಅಷ್ಟೇ. ಇವರಿವರಿಗೆ ಎಷ್ಟು ಸೇರಬೇಕೋ ಅದು ಕೊಡೋ ಅವನೇ. ಅವರವರ ತತ್ವ ಪರ್ಯಂತ ದೇವರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಇವರಲ್ಲಿದ್ದಾರೆ, ಆ ಲಿಮಿಟ್ ಇದೆ. ಆ ರೀತಿಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಹೌದಾ? ಹಾಗಾದರೆ ನಾವು ಇಲ್ಲಿ ಚಿಂತನೆ ಹೇಗೆ ಮಾಡಬೇಕು? ಇಷ್ಟು ಕೇಳಿ ಆಯ್ತಲ್ಲ, ಮುಂದೇನು? ಅಪ್ಪ ಬಹಳ ಚೆನ್ನಾಗಿತ್ತು ಕ್ಲಾಸ್ ಅಂತಲ್ಲ, ಹೆಜ್ಜೆ ಹಾಕಿದ ಕೂಡಲೇ ಅನುಷ್ಠಾನಕ್ಕೆ ಬರಬೇಕಲ್ಲ. ಏನಂತ ಅನುಷ್ಠಾನಕ್ಕೆ ಅಂದರೆ, ಸ್ವಾಮಿ ಇವತ್ತು ಬೆಳಗ್ಗೆನಿಂದ ರಾತ್ರಿ ಪರ್ಯಂತ ನನ್ನ ಶ್ರೋತ್ರೇಂದ್ರಿಯದಲ್ಲಿ ನೀನೇ ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಮೂಲಕ ದೈತ್ಯರ ಮೂಲಕ ಯಾವ ಯಾವ ಶಬ್ದಗಳನ್ನ ನೀನೇ ಕೇಳುವಂತೆ ಮಾಡಿ ಅಲ್ಲಿಂದ ದೇವತೆಗಳಿಗೆ ಸುಖ ಕೊಟ್ಟು ನೀನು ಸುಖಪಟ್ಟು ದೈತ್ಯರಿಗೆ ದುಃಖ ಕೊಟ್ಟು ನನಗೂ ಸುಖವೋ ದುಃಖವೋ ಕೊಡತಾ ಇಷ್ಟು ಶಬ್ದಗಳನ್ನ ಕೇಳುವಂತೆ ಮಾಡಿದೀಯಲ್ಲ, ಅವೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ಇದು ಅಪ್ಲಿಕೇಶನ್. ಕೇಳುವುದು ಒಂದು ಹಂತ, ಕೇಳಿದ್ದನ್ನ ಅನುಷ್ಠಾನಕ್ಕಿಡುವುದೊಂದು ಹಂತ. ನಾವು ಬರೀ ಕೇಳಿ ಬಿಡುವುದರಲ್ಲೇ ಹೋಗ್ಬಿಡ್ತಾ ಇರ್ತೇವೆ, ಕೇಳಿದ್ದನ್ನ ಬರ್ಕೊಳ್ಳೋದ್ರಲ್ಲೂ ಬರುತ್ತೆ. ಆ ಬರ್ಕೊಂಡ ಪುಸ್ತಕಗಳೆಲ್ಲ ಪೂಜೆಗಿರುತ್ತೆ, ಅನುಷ್ಠಾನಕ್ಕೆ ಮಾತ್ರ ಇರಲ್ಲ. ಅಪ್ಪ ನಾಳೆ ಬರುವುದಿಲ್ಲ, ಎಲ್ಲ ನಮ್ಮ ತಲೆಯಂತೇನೆ ದಪ್ಪಕ್ಕಾಗ್ತಾ ಇರುತ್ತೆ. ಕೊನೆಗೆ ಆ ಪುಸ್ತಕಗಳೆಲ್ಲ ಏನ್ ಮಾಡಬೇಕು ಅಂತ ಪ್ರಶ್ನೆ ಅಲ್ವಾ? ಆ ಬರೆದ ಪುಸ್ತಕಗಳೆಲ್ಲ ಏನ್ ಮಾಡಬೇಕು? ಒಂದು ಪುಸ್ತಕ ಆದ್ರೆ ನೋಡಬಹುದಪ್ಪ, ಬರೆದ ಪುಸ್ತಕಗಳು ಇಷ್ಟ ಆಗಿದ್ರೆ ಅದು ಎಷ್ಟು ಯಾವಾಗ ನೋಡಬೇಕು? ಅದನ್ನ ಟೈಮ್ ಇಲ್ಲ. ಕೊನೆಗೆ ಕಣ್ಣಿಗೆ ಒತ್ತಿಕೊಂಡು ನದಿಯಲ್ಲಿ ವಿಸರ್ಜನೆ ಮಾಡಿಬಿಡಿ ಅಂತ ನಮ್ಮಂತವರು ಹೇಳುತ್ತಾರೆ. ಹಾಡಿ ಬರೋದು ಹೋಗ್ತಾನೆ ಮನೆಯಲ್ಲಿ ಸ್ಟಾಕ್ ಆಗ್ತಾರೆ, ಮನೆಯವರು ಬೈತಾರೆ ಎಷ್ಟು ಪುಸ್ತಕಗಳು ನಿಂದು ಸಾಕಾಗಿದೆ ಅಂತ ಅಲ್ವಾ? ಮತ್ತೇನು ಮಾಡ್ತೀರಾ? ಎಲ್ಲ ತಗೊಂಡೋಗಿ ನದಿಯಲ್ಲಿ ಹಾಕ್ತೇವೆ. ಪುಸ್ತಕ ಸಹಿತ ಜ್ಞಾನ ಯಾಕೆ ಹಾಗಾಯಿತು ಅಂದರೆ ಬರ್ಕೊಳ್ಬೇಕು. ಹೌದು, ಕೇಳಿದ್ದನ್ನು ಬರೀಬೇಕು, ಬರೆದದ್ದನ್ನ ಹೇಗೆ ಅನುಷ್ಠಾನ ಮಾಡಬೇಕು ಎಂಬ ಅಪ್ಲಿಕೇಶನ್ ಮೆಥಡ್ ಬೇಕಲ್ಲ, ಅದಿಲ್ಲದೇನೆ ನಾವು ಹೋಗಿಬಿಟ್ರೆ ಹೇಗೆ? ಅದನ್ನು ಹೇಳುತ್ತಾ ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ, ಸ್ವಾಮಿ ಇವತ್ತು ನನಗೇನು ಶಬ್ದದಿಂದ, ಅದು ಯಾವುದೇ ರೀತಿ ಕೊಟ್ಟಿರಬಹುದು, ಯಾವುದೇ ವ್ಯಕ್ತಿಗಳಿಂದ ಬರಬಹುದು, ಪದಾರ್ಥಗಳಿಂದ ಬಂದಿರಬಹುದು, ಏನೇ ಶಬ್ದಗಳು ಬಂದಿರಬಹುದು, ಆ ಶಬ್ದಗಳಿಂದ ನನಗೇನು ಆನಂದ ಕೊಟ್ಟಿದೀಯಾ? ನೀನೇ ಕೊಟ್ಟಿಯ ಹರಿಯೇ, ಎಲ್ಲವೂ ನಿನ್ನ ಪೂಜೆ ಆಗಲಿ ಅಂತ ನಾವು ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದಕ್ಕಾಗಿ ಕಾಯ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಜ್ಞಾನ ಎಂಬುದು ಎಲ್ಲಿ ಪರ್ಯವಸಾನ ಆಗಬೇಕು? ಅನುಷ್ಠಾನದಲ್ಲಿ ಪರ್ಯವಸಾನ ಆಗಬೇಕು, ಇಲ್ಲದಿದ್ರೆ ಪ್ರಯೋಜನವಿಲ್ಲ. ಹಾಗಾದರೆ ಎಷ್ಟು ಇಂದ್ರಿಯ ವ್ಯಾಪಾರವನ್ನು ನೋಡಿದುವು? ನಂಬರೇ ಗೊತ್ತಾಗಿಲ್ವಾ? ಮೊದಲನೇದು, ಎರಡನೇದು, ಮೂರನೇದು, ಎರಡೇ ಇನ್ನ ಆಗಿದ್ದು ನಾ ಕೇಳಿದ ಕೂಡಲೇ ಎರಡಾ ಮೂರ ಅಂತ ಕ್ವಶನ್ ಯಾಕೆ ಬರ್ತಾ ಇದೆ ಅಂದ್ರೆ ಎಷ್ಟಾಗಿದೆ ಎಂಬುದು ಮರ್ತು ಹೋಗ್ಬಿಡ್ತಾ ಇದ್ದೀರಾ ಇಲ್ವಲ್ಲ. ಹಾಗಾದರೆ ಎರಡನೆಯದೇ ಶ್ರೋತ್ರೇಂದ್ರಿಯ ವ್ಯಾಪಾರದಲ್ಲೇ ಶ್ರೋತ್ರೇಂದ್ರಿಯಕ್ಕೆ ಕೇಳುವಂಥದ್ದೇ ಶಬ್ದ, ಶಬ್ದದ ಭೇದಗಳು, ಆ ಶಬ್ದದಲ್ಲಿರುವ ಭಗವದ್ ರೂಪಗಳು ಎಲ್ಲವನ್ನ ಒಟ್ಟಾರೆ ಏನು ಮಾಡಬೇಕು. ದಿನದಲ್ಲಿ ನಾವು ಕೇಳುವ ಶಬ್ದಗಳು, ಆ ಶಬ್ದಗಳು ಎರಡು ವಿಭಾಗ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಎರಡು ಶಬ್ದಗಳು, ಅಲ್ಲಲ್ಲಿರುವ ಭಗವದ್ ರೂಪಗಳು, ಆ ಪ್ರಕಟವಾದ ಭಗವದ್ ರೂಪಗಳು. ಅಂದ್ರೆ ನೋಡಿ, ಧ್ವನಿಗಳಲ್ಲಿ ಇರತಕ್ಕ ಭಗವದ್ ರೂಪಗಳು ಎರಡು ಗುಂಪಾಯಿತು. ವರ್ಣಾತ್ಮಕ ಶಬ್ದಗಳು, ಧ್ವನ್ಯಾತ್ಮಕ ಶಬ್ದಗಳಲ್ಲಿರುವ ಭಗವದ್ ರೂಪಗಳು ತಿಳ್ಕೊಂಡಾಯಿತು. ಮೊದಲು ಹೇಳಿದ್ದು ಇಂದ್ರಿಯದಲ್ಲಿ ಬರತಕ್ಕ ಭಗವದ್ ರೂಪಗಳ ಪರಿಚಯ ಮಾಡಿಕೊಟ್ರು. ಎರಡಕ್ಕೂ ಸಮನ್ವಯ ಹೇಗೆ ಅಂದರೆ ಬಿಂಬನಿಂದ ಹಿರಡು ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ದೇಹದ ಪರ್ಯಂತ ಏನು ಶ್ರೋತ್ರೇಂದ್ರಿಯದ ವ್ಯಾಪಾರ ಆಗಿದೆ ಅಲ್ಲಿ ಪ್ರಕಟವಾದ ಭಗವದ್ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಆ ಕೇಳಿಸಿದ ಶಬ್ದದಲ್ಲಿ ವರ್ಣಾತ್ಮಕ ಧ್ವನ್ಯಾತ್ಮಕ ಎರಡಲ್ಲಿ ಇರತಕ್ಕ ಭಗವದ್ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಿ ಆ ರೂಪವೇ ನನ್ನ ಬಿಂಬರೂಪ ಅಂತ ಚಿಂತನೆ ಮಾಡಿದರೇನೆ ಕೇಳಿದ್ದು ಸಾರ್ಥಕ. ಏನ್ ಹೇಳಿದೆ? ಸುಸ್ತಾಯ್ತಾ? ಮತ್ತು ಹೇಳ್ತೇನೆ, ನಿಮ್ಮ ತಲೆಯಲ್ಲಿ ನಿಂತು ನಿತ್ಯವೂ ಅನುಷ್ಠಾನಕ್ಕೆ ಬರುವ ಪರ್ಯಂತ ಹೇಳಬೇಕಾ? ಸಾವಿರ ಸಲ ಬೇಕಾದರೂ ಹೇಳ್ತೇನೆ, ನಿಮ್ಮ ತಲೆಯಲ್ಲಿ ಬರಬೇಕಷ್ಟೆ. ಇಷ್ಟು ಶಬ್ದದಿಂದ ಅಂದರೆ ನಮ್ಮಿಂದ ಶ್ರೋತ್ರೇಂದ್ರಿಯ ವ್ಯಾಪಾರ ನಡೆಯಬೇಕಾದ್ರೆ ಹೇಗೆ ನಡೆಯಿತು? ಬಿಂಬನಲ್ಲಿ ಶ್ರೋತ್ರೇಂದ್ರಿಯ, ಅಲ್ಲಿಂದ ಲಿಂಗದೇಹ ಸ್ವರೂಪ ದೇಹದ ಶ್ರೋತ್ರೇಂದ್ರಿಯ, ಲಿಂಗ ದೇಹದ ಶ್ರೋತ್ರೇಂದ್ರಿಯ, ಅನಿರುದ್ಧ ದೇಹದ ಶ್ರೋತ್ರೇಂದ್ರಿಯ, ಸ್ಥೂಲ ದೇಹದ ಶ್ರೋತ್ರೇಂದ್ರಿಯಕ್ಕೆ ದೇವರ ದೇವತೆಗಳ ರೂಪಗಳು ಗುಂಪು ಗುಂಪಾಗಿ ಬಂದು ಹೊರಗೆ ಬಂತಲ್ಲ, ಆ ರೂಪಗಳಿಗೂ ಕೇಳಿದ ಧ್ವನಿಯಲ್ಲಿ ವರ್ಣಾತ್ಮಕ ಶಬ್ದ ಆದರೆ ಆ ಭಗವದ್ ರೂಪಗಳು ದೇವತೆಗಳ ರೂಪಗಳಿಗೂ, ಧ್ವನ್ಯಾತ್ಮಕ ಶಬ್ದಗಳಾದರೆ ಅಲ್ಲಿರುವ ದೇವರ ದೇವತೆಗಳ ರೂಪಗಳಿಗೂ, ಈ ಇಂದ್ರಿಯ ವ್ಯಾಪಾರದಲ್ಲಿ ಹೊರಟಂತಹ ರೂಪಗಳಿಗೂ ಐಕ್ಯ ಚಿಂತನೆ ಮಾಡಿ ಆ ರೂಪಗಳೆಲ್ಲ ನನ್ನೊಳಗಿರತಕ್ಕ ಬಿಂಬರೂಪದ್ದೇ ಆ ಭಗವದ್ ರೂಪಗಳು ಅಂತ ಚಿಂತನೆ ಮಾಡಿದರೆ ಐಕ್ಯ ಚಿಂತನ. ಅಂದರೆ ಇಂದ್ರಿಯ ವ್ಯಾಪಾರದಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನ, ಶಬ್ದದಲ್ಲಿ ಇರತಕ್ಕ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಶಬ್ದಗಳನ್ನ ಯಜ್ಞತ್ವೇನ ದೇವರಿಗೆ ಅರ್ಪಣೆ ಮಾಡುವುದು. ಕೇಳಿದ ಶಬ್ದಗಳೆಲ್ಲ ನಿನಗೆ ಯಜ್ಞ ಹರಿಯೇ. ಇದು ಯಾರು ಮಾಡ್ತಾರೆ? ಅಲ್ಲ, ನಾವು ಬೆಳಿಗ್ಗಿಂದ ಇದು ನೆನಪೇ ಇರಲ್ಲ. ಬೆಳಿಗ್ಗಿಂದ ಏನು ಚಿಂತನೆ ಮಾಡಿದ್ದೀರಾ? ಇಷ್ಟು ಮಾಡಿದ್ದೀರಾ? ಇಲ್ಲ. ಯಜ್ಞ ಅಂತ ಮಾಡಿದ್ದೀರಾ? ಇಲ್ಲ. ಮತ್ತು ಅವೆಲ್ಲ ವೇಸ್ಟ್ ಆಯ್ತಾ? ಇಲ್ಲ ಅಂದ್ರು. ಯಾಕೆ? ನಮ್ಮ ವತಿಯಿಂದ ದೇವತೆಗಳು ಈ ಕಿವಿಯಲ್ಲಿ ಕೂತಿರ್ತಾರೆ. ಕಿವಿಯೇ ಯಜ್ಞ ಕೊಂಡ, ಬಿಂಬಮೂರ್ತಿಯೇ ಅಗ್ನಿ. ಆ ಶಬ್ದದಿಂದ ಬರತಕ್ಕ ಭಗವದ್ ರೂಪಗಳು, ಇಂದ್ರಿಯದಿಂದ ಬರತಕ್ಕಂಥ ಭಗವದ್ ರೂಪಗಳು ಎರಡನ್ನೂ ಸೇರಿಸಿ ತುಪ್ಪ ಅನ್ನ ಆ ಬಿಂಬಮೂರ್ತಿಗೆ ಆಹುತಿ ಕೊಡುತ್ತಾರೆ. ಇದೇ ನಿನಗೆ ಯಜ್ಞ ಅಂತ ಕೊಡುತ್ತಾರೆ. ಹಾಗಾದರೆ ನಮ್ಮಲ್ಲಿ ಎಷ್ಟು ಕುಂಡಗಳು? ಹನ್ನೊಂದು ಕುಂಡಗಳು. ಹನ್ನೊಂದು ಕುಂಡಗಳಲ್ಲಿ ಹನ್ನೊಂದು ದೇವತೆಗಳು ನಿಂತು ಹನ್ನೊಂದು ಇಂದ್ರಿಯಗಳಿಂದ ತಗೊಳ್ಳುವ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನ ಬಿಂಬಮೂರ್ತಿಯಲ್ಲೇ ಐಕ್ಯ ಚಿಂತನೆ ಎಂಬ ಹೋಮವನ್ನು ಮಾಡುತ್ತಾ ಇದ್ದಾರೆ. ಇದು ಕಂಟಿನ್ಯೂಸ್ ನಡೀತಾ ಇರುತ್ತೆ. ಅದು ಯಾರು ಮಾಡುತ್ತಾರೆ? ದೇವತೆಗಳು. ಆ ದೇವತೆಗಳೊಳಗೆ ಭಗವಂತನ ರೂಪ ಒಂದು ನಿಂತಿರುತ್ತೆ, ಆ ರೂಪವೇ ಈ ಯಜ್ಞವನ್ನು ಮಾಡಿಸ್ತಾ ಇರುತ್ತೆ. ಅದು ಯಾರು ಅಂದ್ರೆ ಹೇಳ್ತಾರೆ ಮನ್ಯು ಸೂಕ್ತದಲ್ಲಿ, ಮನ್ಯುರು ಹೋತ. ಮನ್ಯು ನಾಮಕ ನಾರಸಿಂಹನೇ ಹನ್ನೊಂದು ಇಂದ್ರಿಯಗಳಲ್ಲಿ ನಿಂತು ಆ ದೇವತೆಗಳಲ್ಲಿ ನಿಂತು ಬಂದ ಪದಾರ್ಥಗಳಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾ ಅವರಿಂದ ಸಮರ್ಪಣೆ ಮಾಡಿಸ್ತಾ ಯಜ್ಞವನ್ನ ಪೂರ್ಣ ಬೆಳಗಿಸ್ತಾ ಇದ್ದಾನೆ. ಕಣ್ಣಿದ್ದರೆ ಪ್ರತಿಯೊಬ್ಬರ ಶರೀರದಲ್ಲಿ 11 ಇಂದ್ರಿಯಗಳೇ ಕುಂಡವಾಗಿ ಅದ್ಭುತವಾಗಿ ಅಗ್ನಿ ಧಗ 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 ಉರಿತಾ ಇದೆ. ನೋಡುವ ಕಣ್ಣಿದ್ರೆ ಖಂಡಿತ ಬಿಂಬನ 11 ರೂಪಗಳೇ, ಬಿಂಬನದ್ದೇ 11 ರೂಪಗಳು, ಬಿಂಬಾತ್ಮಕ 11 ರೂಪಗಳು ನಿಂತಿವೆ. ಅವರ ಬಿಂಬಾಭಿನ ನಮ್ಮ ಬಿಂಬಕ ಮಾಡ್ತಾರೆ. ಯಾಕೆ ಇಲ್ಲಿ ನಿಂತದ್ದು ನಮ್ಮ ಬಿಂಬ, ಆದ್ದರಿಂದ ಪ್ರಧಾನ ಮೂರ್ತಿ, ಆದ್ದರಿಂದ ಸ್ವಾಮಿ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ ಅರ್ಪಣೆ ಮಾಡುತ್ತಾರೆ. ಈ ಥರ ಅಂದರೆ ನೀವು ಎಲ್ಲಿಗೆ ಗುರಿ ಇರಬೇಕು ನಿಮಗೆ ಅಂದರೆ, ನಮ್ಮ 11 ಇಂದ್ರಿಯಗಳ ವ್ಯಾಪಾರ ಏನಿದೆ ಆ 11 ಇಂದ್ರಿಯಗಳ ವ್ಯಾಪಾರವೂ ಸೇಮ್ ಸಿಮೆಟ್ರಿಕ್, ಇದೇ ಥರ ಎಲ್ಲ ದೇವರ ದೇವತೆಗಳ ರೂಪಗಳು ಹೊರಬರ್ತಾ ಇರುತ್ತೆ. 11 ಇಂದ್ರಿಯಗಳು ಏಕ ಅಡಿಗೆ ಮಾಡ್ತಾ ಇರ್ತಾರೆ ಅಥವಾ ರೋಡಲ್ಲಿ ಹೋಗ್ತಾ ಇರ್ತಾರೆ, ಕಾಲು ನಡೀತಾ ಇರುತ್ತೆ, ಕೈ ಅಲಗಾಡ್ತಾ ಇರುತ್ತೆ, ಕಣ್ಣು ನೋಡುತ್ತಾ ಇರುತ್ತೆ, ಹೌದಾ, ಮೂಗು ವಾಸನೆ ಬರ್ತಾ ಇರುತ್ತೆ, ಯಾವುದು ಪಕ್ಕದಲ್ಲಿ ಅವರು ಇವರು ವಾಸನೆ ಎಲ್ಲ ಬರ್ತಾ ಇರುತ್ತೆ, ಆ ವಾಸನೆ ಬಂದಕ್ಕೂ ಸಹ ಸರಿತಾ ಇರ್ತಾರೆ, ನಡೀತಾ ಇರ್ತಾರೆ, ಕೈ ಅಲುಗಾಡ್ತಾ ಇರ್ತಾರೆ, ನೋಡುತ್ತು ಆದ ಮೇಲೆ ಮೂಗ ಇರುತ್ತಾ ಇನ್ನೊಂದು ಕಿವಿಗೆ ಏನೋ ಸಿಗಿಸ್ಕೊಂಡಿರ್ತಾರೆ, ಹಾಡು ಕೇಳ್ತಾ ಇರ್ತಾರೆ, ಹಾಡಲ್ಲದೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಹೌದಾ. ಫೋನಲ್ಲಿ ಮಾತಾಡ್ತಾ ಇರುವ ಕಾಲಕ್ಕೆ ನಾವು ಹಿಂದೆ ಕೇಳಿದವು ಏನು ನಗುವರು, ರೋಧಿಸುವರು, ನಾಟ್ಯವಾಡುವರು, ಒಬ್ಬರೇ ಕೂತು ನಗತಾ ಇರ್ತಾರೆ, ಅಳತಾ ಇರ್ತಾರೆ ಅಂತ ನಾವು ಹೇಗಿರ್ತಾರೋ ಅಂದ್ಕೊಂಡು, ಇವಾಗ ರೋಡಲ್ಲಿ ನೋಡಿದ್ರೆ ಕಾಣಿಸ್ತಾ ಇರುತ್ತೆ ಎಕ್ಸಾಮ್, ಒಬ್ಬರೇ ಹೋಗ್ತಾ ಇರ್ತಾರೆ, ಎದುರಿಗೆ ನಗತಾ ಬರ್ತಾ ಇರ್ತಾರೆ, ನಮ್ಮ ಪರಿಚಯವೇ ಇರಲ್ಲ, ನಮ್ಮನ್ನು ನೋಡಿ ಯಾಕೆ ನಗದ್ದು ಅಂದ್ರೆ ಇಲ್ಲ, ಆ ಸೆಲ್ ಫೋನ್ ಅಲ್ಲಿ ಯಾರನ್ನು ಅವ್ರು ಕೇಳಿ ನಗತಾ ಇರೋದು ನಮಗೆ ಭ್ರಾಂತಿ ಅಲ್ವಾ, ಅದೇ ತರ. ಆದರೆ ಅಲ್ಲಿ ಇಂದ್ರಿಯಗಳು ಎಷ್ಟು ಕೆಲಸ ಆಯಿತು, ಏಕಪ್ರಕಾರ ಬಾಯಿಯಿಂದ ಮಾತಾಡ್ತಾ ಇದ್ದಾರೆ, ಕಣ್ಣಿಂದ ನೋಡ್ತಾ ಇದ್ದಾರೆ, ಕಿವಿಯಿಂದ ಕೇಳ್ತಾ ಇದ್ದಾರೆ, ಹೌದಾ, ಎಲ್ಲ ಆಗ್ತಾ ಇದೆ, ಸ್ಪರ್ಶ ಗೊತ್ತಾಗ್ತಾ ಇದೆ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾರೆ. ಅಂದರೆ ಇಲ್ಲಿ ನಾವು ನೋಡಬೇಕಾಗಿದೆ ಹೇಗೆ, ಅದು ಇದ್ದದ್ದೇ. ಆದರೆ 11 ಇಂದ್ರಿಯಗಳಿಂದ ಏಕಕಾಲದಲ್ಲಿ ಏನು, ಮತ್ತು ಬಿಂಬ, ಬಿಂಬನ ಶ್ರೋತ್ರೇಂದ್ರಿಯ, ಆ ಎಲ್ಲ ಇಂದ್ರಿಯಗಳಿಂದ ಎಲ್ಲ ಭಗವದ್ ರೂಪಗಳು ಹೊರಡುತ್ತಾ ಇವೆ. ಎಲ್ಲ ಎಲ್ಲಿಂದ, ಸ್ವಬಿಂಬ, ಸ್ವರೂಪ, ಲಿಂಗ, ಅನಿರುದ್ಧ, ಸ್ಥೂಲ, ಇಷ್ಟು ಕಡೆಗೆ ಒಂದು ಚಾನಲ್, ಕಣ್ಣಿನ ಚಾನಲ್ ಅಲ್ಲಿ ಇಷ್ಟು ರೂಪಗಳು, ಹೀಗಲ್ಲ, ಎಲ್ಲ ಕಡೆಗೆ ಎಲ್ಲ ರೂಪಗಳು ಏಕಕಾಲದಲ್ಲಿ ಪುಂಖಾನುಪುಂಖವಾಗಿ ದೇವರ ದೇವತೆಗಳ ರೂಪಗಳು ಬರ್ತಾ ಬರ್ತಾ ಅಷ್ಟು ವ್ಯಾಪಾರ ನಡೆಸ್ತಾ ಅಲ್ಲಲ್ಲಿ ಬರುವಂತಹ ಎಲ್ಲ ಇಂದ್ರಿಯದ ಸುಖವನ್ನು ಅವನಿಗೆ ಕೊಡುತ್ತಾ ಹೋಮ ಏಕಪ್ರಕಾರ ನಡೀತಾ ಇದೆ. ಒಂದು ವೇಳೆ 11 ಪುಂಡಗಳು ಹಾಕಿ 11 ಋತುಜರು ಏಕಕಾಲದಲ್ಲಿ ಸ್ವಾಹ ಅಂತ ಕೊಡ್ತಾ ಇದ್ರೆ ಹೇಗಿರುತ್ತೆ, ಅದು ನಡೀತಾ ಇದೆ ನಮ್ಮ ಶರೀರದಲ್ಲಿ. ಮತ್ತವರು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರೆ ಕನೀಸ ಮಾಡ್ತಾ ಇದ್ದೀರಲ್ಲಪ್ಪ ಅಂತಾದ್ರೂ ಹೇಳದಿದ್ರೆ ನಮ್ಮ ಬದುಕೋದು ಯಾಕ್ರಿ ಅಲ್ವಾ. ಇಷ್ಟು ಗೊತ್ತಾಯ್ತಾ, ಇಷ್ಟು ಚೆನ್ನಾಗಿ ನಡೀತಾ ಇದೆ. ಎಲ್ಲಾದ್ರೂ 11 ಕುಂಡ ಹೋಮ ಕುಂಡ ಹಾಕಿ ಮಾಡಿದ್ರೆ ಅಪ್ಪ ಏನು ಮಾಡಿದ್ರು ಅಂತ ಅಲ್ಲಿ ಹೋಗಿ ಟಿಕೆಟ್ ಇಟ್ಕೊಂಡು ಹೋಗಿ ಹೋಮ ನೋಡಿ ಇಲ್ಲೇ ನಡೆಯುತ್ತಾ ಇದೆ, ನೋಡೋ ನಾಥ ಇಲ್ಲ ಅಲ್ವಾ. ಪುರೋಹಿತರ ಒಬ್ಬೊಬ್ಬರು ಅದ್ಭುತ ಪುರೋಹಿತರು, ದೇವತೆಗಳೇ ಕೂತಿದ್ದಾರೆ, ಅವರೇ ಪುರೋಹಿತರಾಗಿ ಕೂತಿದ್ದಾರೆ, ಒಬ್ಬೊಬ್ಬರ ನೋಡ್ಲಿಕ್ಕೂ ಸಾಧ್ಯ ಇಲ್ಲ, ಅವರು ನಮಗಾಗಿ ಒಳಗೆ ಕೂತು ಯಜ್ಞ ಮಾಡುತ್ತಾ ಇದ್ದಾರೆ ಅಂತ ಕಾಲಕ್ಕೆ ಅಟ್ಲೀಸ್ಟ್ ಥ್ಯಾಂಕ್ಸ್ ಆದರೂ ಹೇಳಬೇಡವೆ. ಅದಕ್ಕೆ ಹೇಳಬೇಕು, ಬೆಳಿಗ್ಗೆದ್ದು ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವೈವ ಹಿ ಧರ್ಮ ಮಾರ್ಗ. ಅದಕ್ಕೆ ದಾಸರು ಹೇಳುತ್ತಾರೆ ಧರ್ಮ ಮಾರ್ಗ ಅಂದ್ರೆ ಯಾವುದು. ನಾವಂದುಕೊಳ್ತೀವಿ ಧರ್ಮ ಅಧರ್ಮಗಳ ವಿವೇಚನೆ ಸೂಕ್ಷ್ಮವಾಗಿ ಹೋಗ್ತಾ ಬರುತ್ತದೆ. ಅದಕ್ಕೆ ದಾಸರಾದ್ರೆ ನಮ್ಗೆ ಎಚ್ಚರ ಕೊಡುತ್ತಾರೆ, ನಿನ್ನ ಮರೆಯುವ ಪುಣ್ಯಕರ್ಮಗಳು ಮಾಡುವುದು ಧರ್ಮಕರ್ಮಗಳು ನಾವು ಅಂದುಕೊಂಡಿರ್ತೇವೆ, ಒಳಗೆ ಪ್ರಾಣವೇ ಹೋಗಿರುತ್ತೆ. ನಿನ್ನ ಮರೆಯುವ ಪುಣ್ಯಕರ್ಮದಕ್ಕಿಂತ ನಿನ್ನನೇ ನೆನೆಯುವ ಪಾಪ ಕರ್ಮವೇ ಲೇಸು. ಪಾಪಕರ್ಮ ಲೇಸು ಅಂತ ತಾತ್ಪರ್ಯ ಅಲ್ಲ, ನಿನ್ನ ನೆನಪು ಪ್ರಧಾನ ಅಂತ. ಭಗವಂತನ ನೆನಪು ಪ್ರಧಾನವೇ ಇಲ್ಲದೆ ಮಾಡುವ ಕರ್ಮಗಳೆಲ್ಲ ಧರ್ಮ ಕರ್ಮಗಳಲ್ಲ, ಭಗವಂತನ ನೆನಪೇ ಧರ್ಮ ಕರ್ಮ. ಅದು ಯಾವ ಕರ್ಮದಿಂದ ನಮಗೆ ಬರ್ತಾ ಇದೆ, ಭಗವಂತ ಪಡಲಿ. ಭಗವಂತ ನಮ್ಮ ಕರ್ಮಾನುಸಾರ ಎಲ್ಲೂ ಎರಡೂ ಮಾಡಿಸ್ತಾನೆ, ಒಳ್ಳೆದು ಮಾಡಿಸ್ತಾನೆ, ಕೆಟ್ಟದು ಮಾಡಿಸ್ತಾನೆ. ಕೆಟ್ಟದು ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ, ಚೂರೋಚಾರು ಅವರವ್ರ ಯೋಗ್ಯತಾನುಸಾರ ಮಾಡುತ್ತಾನೆ ಇರ್ತಾರೆ. ಆದರೆ ಅದು ನಡೆದಾಗ ಭಗವಂತ ಅದನ್ನು ಸರಿ ಮಾಡುವಂತಹ ಪ್ರಕ್ರಿಯೆ ಮಾಡುತ್ತಾನೆ, ಮಾಡಿಸಿ ಉದ್ಧಾರ ಮಾಡಿಬಿಡುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಗವಂತನನ್ನ ಸರ್ವತ್ರ. ಅಂದ್ರೆ ಇವಾಗಂತೂ ಗೊತ್ತಾಯ್ತಾ, ನಮ್ಮ 11 ಇಂದ್ರಿಯಗಳಿವೆ, 11 ಇಂದ್ರಿಯಗಳಿಂದ ಸತತ ವ್ಯಾಪಾರ ಆಗ್ತಾ ಇರುತ್ತೆ. ದೇವರ ದೇವತೆಗಳ ರೂಪಗಳು 11 ಇಂದ್ರಿಯಗಳ ವ್ಯಾಪಾರ ಆಗುವಾಗ ಸತತ ಪ್ರಕಟ ಆಗ್ತಾ ಇರುತ್ತೆ, ಗುಂಪು ಗುಂಪಾಗಿ ಬರ್ತಾ ಇರುತ್ತೆ. ಆ ಎಲ್ಲಾ ರೂಪಗಳನ್ನ ಬಿಂಬಮೂರ್ತಿಯಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ. ಈ ಕೆಲಸ ಯಾರಾದರೂ ಮಾಡಿದ್ರಾ? ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತೀರಾ? ಪ್ರಿಯವ್ರತ ಮಹಾರಾಜ ಮಾಡಿದ್ದು. ಅಂದ್ರೆ ಯಾರು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿದ್ರು, ಅವರ ಚರಿತ್ರೆಯಲ್ಲಿ ಹೊರಗಾಕ್ತಾರ ಅದನ್ನ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂದ್ರು. ಅವರು ಕೂತು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ, ತಮ್ಮ ಕಾರಕಗಳು ಅಂದ್ರೆ ಇಂದ್ರಿಯಗಳು, ಕಾರಕಗಳ ಕ್ರಿಯಾ, ಎಲ್ಲ ಕ್ರಿಯಾ ಕಲಾಪ, ಅಲ್ಲಿ ಬರತಕ್ಕ ಭಗವದ್ ರೂಪಗಳನ್ನ ವಾಸುದೇವೇ ಭಗವತಿ ಬಿಂಬನಲ್ಲೇ ಐಕ್ಯ ಚಿಂತನೆ ಮಾಡುತ್ತಾ, ಅಂದ್ರೆ ಸಕಲೇಂದ್ರಿಯ ವ್ಯಾಪಾರವನ್ನ ಹರಿಪೂಜಾ ಅಂತ ಈ ತರ ಆಳವಾದ ಮುಖದಿಂದ ದೇವರ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದೆಂಬ ರೀತಿಯಲ್ಲಿ ಅದ್ಭುತ ಯಜ್ಞ ಮಾಡುತ್ತಾ ಇದ್ರು. ಇದು ಯಜ್ಞ. ಒಂದು ವೇಳೆ ನೀವು ಮಾಡಿದರೆ ಅದು ಯಜ್ಞ, ಈ ಚಿಂತನೆ ಮಾಡಿದರೆ. ಆ ಯಜ್ಞಕ್ಕೆ ಹೆಸರೇನು ಗೊತ್ತಾ? ಬ್ರಹ್ಮಯಜ್ಞ ಅಂತ, ಬ್ರಹ್ಮಸತ್ರ ಅಂತ. ಆ ಬ್ರಹ್ಮಸತ್ರದಲ್ಲಿ ದೀಕ್ಷಾ ಹಿಡಿದ್ರಂತೆ. ಇವತ್ತು ನೋಡಿ ಎಂಥ ದೀಕ್ಷಾ, ನಾವು ನಾನಾ ದೀಕ್ಷೆಗಳು ಹಿಡಿತಾ ಇರ್ತೀವಿ, ಈ ದೀಕ್ಷೆ ಹಿಡಿಯೋದೇ ಇಲ್ಲ. ಹಿಡಿದು ನೋಡಬೇಕಾದ್ರೆ ದೇವರು ಬಹಳ ಖುಷಿಯಾಗಿಬಿಡುತ್ತೆ, ಪೈಸಾ ಖರ್ಚಿಲ್ಲ, ಉಪಾಯನ ಬೇಕಾಗಿಲ್ಲ, ಏನು ಅದರಲ್ಲಿ ಅಕ್ಕಿ ಎಷ್ಟಿಡಬೇಕು, 1/2 ಕೆಜಿ ಸಾಕ, 1/2 ಕೆಜಿ ಸಾಕ, ಕೆಜಿ ಇಡಬೇಕಾ, 1/2 ಕೆಜಿ ಇಟ್ಟು ಜಾಸ್ತಿ ಆಯ್ತೇನೋ, ಜಾಸ್ತಿ ಕೊಟ್ಟುವೇನೋ ಆಚಾರ್ಗೆ, ಇದಾಯ್ತು ಕಮ್ಮಿ ಆಯ್ತೇನೋ, ಈ ಚಿಂತೆಯೇ ಇಲ್ಲ. ಪೈಸಾ ಖರ್ಚಿಲ್ಲ, ಆಚಾರ ಬೇಕಾಗಿಲ್ಲ, ಕಲಶ ವಸ್ತ್ರ ಏನೂ ಬೇಕಾಗಿಲ್ಲ, ಊಟದ ಖರ್ಚೇ ಇಲ್ಲ. ಮತ್ತೆ ಯಜ್ಞ ಇದೆ, ಅದ್ಭುತ ಯಜ್ಞ ನಡೀತಾ ಇದೆ. ಋತ್ವಿಜರಿಗೆ ಸಂಭಾವನೆ. ಏನು ಸಂಭಾವನೆ? ಆ ತತ್ವಾಭಿಮಾನಿ ದೇವತೆಗಳನ್ನು ತಿಳಿದು ಅವರಿಗೆ ನಮಸ್ಕಾರ ಸಲ್ಲಿಸುವುದೇ ಸಂಭಾವನೆ. ಅವರಿಗೆ ಊಟ ಹಾಕ್ಬೇಕಲ್ಲ ಋತ್ವಿಜರಿಗೆ, ಒಬ್ಬರ ಇಬ್ಬರ ನೋಡಿ, ಯಜ್ಞ ಅಂತ ನಡೆದರೆ 3 ಜನ ಬೇಕು, ಯಜಮಾನ ಬೇಕು, ಋತ್ವಿಜರು ಬೇಕು, ಸದಸ್ಯರು ಬೇಕಂತೆ. ಸದಸ್ಯರು ಅಂದ್ರೆ ಯಾರು ಅಂದ್ರೆ, ಯಜ್ಞವನ್ನ ನೋಡತಾ ಅಲ್ಲಿರುವ ಭಗವದ್ ರೂಪವನ್ನ ಸ್ತೋತ್ರ ಮಾಡತಕ್ಕಂಥವರು ಸದಸ್ಯರು ಅಂತ. ಇಲ್ಲಿ ನಮ್ಮ ಶರೀರದಲ್ಲಿ ನಡೆಯುವಂತಹ 11 ಕುಂಡಗಳಲ್ಲಿ ನಡೆಯುವ ಅದ್ಭುತವಾದ ಯಜ್ಞ ಇದೆಯಲ್ಲ, ಈ ಯಜ್ಞದಲ್ಲಿ ಯಾರು ಋತ್ವಿಜರು ಅಂದ್ರೆ ದೇವತೆಗಳೇ ಋತ್ವಿಜರೇ ಆಗಿದ್ದಾರೆ. ಸದಸ್ಯರು ಯಾರಯ್ಯ ಅಂದರೆ, 3.5 ಕೋಟಿ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ಕ್ಷಿತಿಪರು ಎಲ್ಲರೂ, ಆ ಕಮಲ ನಾಭಾದಿಯತಿಗಳು, ದಾಸವರ್ಗ ಎಲ್ಲರೂ ಇದರಲ್ಲಿ ಸದಸ್ಯರು. ಪ್ರಧಾನ ಮೂರ್ತಿ ಭಗವಂತ, ಎಲ್ಲರೂ ನಿಂತಿದ್ದಾರೆ. ಇಂಥ ಯಜ್ಞ ಎಲ್ಲಿ ನಡೆಯಲ್ಲ, ನಡೆಯುತ್ತಾ ಇದೆ, ನೋಡೋ ಕಣ್ಣು ನಮಗಿಲ್ಲ ಅಷ್ಟೇ. ಮತ್ತೆ ಇಂಥ ಯಜ್ಞ ನಡೆಯುತ್ತಾ ಇದೆ ಅಂತ ಚಿಂತನೆ ಮಾಡಿ, ಇದು ಸಾಮಾನ್ಯ ಯಜ್ಞ ಅಲ್ಲ, ನಿತ್ಯ ನಡೆಯುವಂಥ ಬೃಹತೀ ಸಹಸ್ರ, ಅದ್ಭುತವಾದ ಯಜ್ಞ. ಬೃಹತೀ ಸಹಸ್ರ ಹೋಮ ಅಲ್ಲ, ಯಾಗ ನಡೆಯುತ್ತಾ ಇದೆ. ಇದು ಒಂದು ಕಡೆಯಲ್ಲ, ಬ್ರಹ್ಮಾಂಡದೊಳಗಿರುವ ಸಕಲ ಚೇತನರಲ್ಲಿ ಗರುಡ ವಾಹನ ಸ್ವಾಮಿ ಮಾಡಿಸ್ತಾ ಇರುವಂತ ಅವ್ಯಾಹತವಾದ ಅದ್ಭುತವಾದ ಯಜ್ಞ ಇದು. ಕೂತ ಕಡೆ ನಮ್ಮಲ್ಲೂ ಎಲ್ಲರಲ್ಲೂ ಚಿಂತನೆ ಮಾಡುತ್ತಾ ಆನಂದ ಪಡತಕ್ಕಂಥವನೇ ಯೋಗಿ ಅಂತ ಕರೆಯುತ್ತಾರೆ. ಅದೇ ಯೋಗ. ಅಂದ್ರೆ ಯೋಗ ಅಂದ್ರೆ ಏನೋ ಏನೇನೋ ಮಾಡೋದಲ್ಲ, ಒಳಗಿದ್ದ ಸ್ವಾಮಿಯನ್ನ ಗುರುತಿಸಿ, ಎಲ್ಲಾ ಕಡೆ ಅವನಿದ್ದಾನೆ ಅಂತ ಗುರುತಿಸಿ, ಅವನು ಮಾಡುವ ವ್ಯಾಪಾರವನ್ನ ಕ್ಷಣ ಕ್ಷಣಕ್ಕೆ ನೆನೆದು ಆನಂದ ಪಡೋದೇ ಯೋಗ ಅಂದ್ರು. ಮತ್ತೆ ನಿಮಗೆ ಕೈಗೆ ಬಂತಲ್ಲ, ಮಾಡ್ಬೋದಾ, ಆಗತ್ತಾ? ಯಾಕ್ರಿ ಕ್ವಶನ್ ಮಾರ್ಕ್ ಇದೆ ಫೇಸಲ್ಲಿ? ಇಷ್ಟೆಲ್ಲ ಬೇಡ ಚೂರು, ಏನಂತ ಮಾಡ್ಬೋದಪ್ಪ? ಕೊನೆಗೆ ಚುಟುಕಾಗಿ ಹೇಳ್ಕೊಳ್ಳಿ ಆಚಾರ್ಯ, ಇಷ್ಟೆಲ್ಲ ನಮ್ಗೆ ಆಗಲ್ಲ ಅಂತ ಹೇಳ್ತೀರಾ? ಇಷ್ಟು ಹೇಳ್ಬೋದಾ? ನನ್ನ ಶರೀರವೇ ಯಜ್ಞ ಕುಂಡ, ಅಲ್ಲಿ 11 ಇಂದ್ರಿಯಗಳೇ ಪ್ರಧಾನ ಕುಂಡಗಳು, ತತ್ವಾಭಿಮಾನಿಗಳೇ. ಬರ್ಕೊಂತೀರಾ? ಇಲ್ಲ, ನಾಳೆ ಬರುತ್ತದು. ಅದರಾಗೆಲ್ಲ ಇದೆ. ಆ ಪುಸ್ತಕದ ಕೊನೆಯಲ್ಲಿ ನಮ್ಮ ಶರೀರದಲ್ಲಿ ಬೃಹತಿ ಸಹಸ್ರ ಹೇಗೆ ಚಿಂತನೆ ಮಾಡಬೇಕು ಎಂಬುದು ಕೊಟ್ಟಿದೆ, ಎಲ್ಲವನ್ನ ಕೊಟ್ಟಿದೆ. ನಿತ್ಯವೂ 16 ಪ್ರಕರಣ ಬೆಳಗ್ಗಿಂದ ರಾತ್ರಿ ಒಳಗೆ ಪಾರಾಯಣ ಮಾಡತ್ತಾ, ಮನಸ್ಸಿಟ್ಟು ಪಾರಾಯಣ ಮಾಡತ್ತಾ ಮುಗಿಸಿ. ಇನ್ನೊಂದು ಮೊದಲೇ ಕೊಟ್ಟಿದ್ನಲ್ಲ, ಚತುರ್ದಶಿ ಮಾಡ್ತಾ ಇದ್ದೀರಾ? ವೆರಿ ಗುಡ್. 16 ಸೇರಿಸ್ಕೊಂಡ್ಬಿಡಿ. ಎಷ್ಟಾಯ್ತಪ್ಪ? 30. 30 ಪ್ರಕರಣ ನಿತ್ಯವೂ ಪಾರಾಯಣ ಮಾಡಿ. ಅದರಲ್ಲಿ ಹೇಳಿದಂತೆ ಮನಸ್ಸಲ್ಲಿ ಒಮ್ಮೆ ಸ್ಮರಣೆ ಮಾಡಿ, ಕೃಷ್ಣಾನಿನ ದರ್ಪಿತ ಅಂದ್ರೆ ಎಷ್ಟು ಅಲ್ವಾ? ಕೊನೆಗೇನ್ ಬರುತ್ತೆ ಹೇಳಿ? ಭಗವಂತ ನಿಮಗೆ ಪುಣ್ಯ ಎಷ್ಟು ಕೊಡ್ತಾನೆ ಎಂಬುದಕ್ಕೆ ಲೆಕ್ಕ ಇಲ್ಲ, ಅವನಿಗೆ ಗೊತ್ತು. ಚಕ್ಕವನೇ ಕೊಡ್ತಾನೆ. ಒಂದಂತೂ ಸತ್ಯ, ಏನು ಹೇಳಿ? ಸಾಯುವ ಕಾಲಕ್ಕೆ ಮುಖದಲ್ಲಿ ನಗು ಇರುತ್ತೆ ಅಲ್ವಾ? ಇಷ್ಟು ಅದ್ಭುತವಾದ ಸಾಧನೆ ನಮ್ಮ ಗುರುಗಳು ಹೇಳಿಕೊಟ್ರಲ್ಲ, ಮಾಡಿದವಲ್ಲ. ಏನಮ್ಮ ಅರ್ಥ ಆಗ್ಲಿಲ್ಲ ನಿಮ್ ಪ್ರಶ್ನೆ? ಈಗ ಹೇಳಿದ್ದು ಆ ಟೈಮಿಂಗ್ ನಾವಕ್ಕೆ ಬರಬೇಕಲ್ಲ ಅಂತ ಕೇಳ್ತೀರಾ? ಆಹಾ, ಅದಾ ನೀವು ಕೇಳೋದು? ಇವಾಗಿದು ಬಂತು, ಇವಾಗಿಂದ ಮಾಡ್ತೀವಿ, ಹಿಂದೆ ಮಾಡಿಲ್ಲಲ್ಲ ಇವೆಲ್ಲ. ಆ ಮಾಡದೇ ಇದ್ದ ಟೈಮೇ ಜಾಸ್ತಿ ಇತ್ತಲ್ಲ, ಅದು ಹೋಯಿತಲ್ಲ ಅಂತ ದುಃಖ ಇದೆಯಲ್ಲ ಅಂತ ಅಲ್ವಾ? ತುಂಬಾ ಇದೆಯಲ್ವಾ ಬೇಕಾದ ಔಷಧ? ನಿಜವಾಗಿ ಮಾಡ್ತೀರಿ ಅಂದ್ರೆ ಕೊಡ್ತೀನಿ. ಹೌದು, ಅದು 50, 60, 70 ಎಷ್ಟೋ ವಯಸ್ಸಾಗಿದೆ. ಇಷ್ಟುವರೆಗೆ ಈ ಚಿಂತನೆಗಳು ಯಾರು ಹೇಳಿಕೊಳ್ಳಲಿಲ್ಲ. ಅರಣ್ಯಕಾಚಾರ್ಯ ಹೇಳಿಕೊಟ್ಟದ್ದು ಇವಾಗ ಹೊರಗೆ ಬಂತು. ಮೊದಲೇ ಹೇಳಿಕೊಟ್ಟಿದ್ರೆ ನಾವು ಮೊದಲೇ ಮಾಡಿಬಿಡ್ತಾ ಇದ್ವಲ್ಲ. ವೇಸ್ಟ್ ಆಯಿತಲ್ಲ ಅಂದ್ರೆ ವೇಸ್ಟ್ ಎಂಬ ಪ್ರಸಕ್ತಿಯೇ ನಮ್ಮ ಜೀವನದಲ್ಲಿಲ್ಲ. ಆಚಾರರ ಪಾದ ಹಿಡಿದ ಮೇಲೆ ಎಲ್ಲ ನಮ್ಮ ಮನೆಯಲ್ಲಿ ವೇಸ್ಟ್ ಇರಬಹುದು, ಸಾಧನೆಯಲ್ಲಿ ವೇಸ್ಟ್ ಆಗೋದೇ ಇಲ್ಲ. ಹೇಳಿಕೊಡ್ತಾರೆ ಇಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಈ ದಿನದಲ್ಲಿ ಎಂದು ಸಂಕಲ್ಪ ಮಾಡಬೇಡಿ, ಈ ಜನ್ಮದಲ್ಲಿ. ಹೌದಾ? ಹುಟ್ಟಿದ ದಿನದಿಂದ ಸಾಯುವ ದಿನ ಪರ್ಯಂತ, ಹುಟ್ಟಿದ ಕ್ಷಣದಿಂದ ಸಾಯುವ ಕ್ಷಣ ಪರ್ಯಂತ, ಪ್ರತಿಯೊಂದು ಕ್ಷಣದಲ್ಲಿ ನನ್ನ 11 ಇಂದ್ರಿಯಗಳಿಂದ ಆದ ವ್ಯಾಪಾರಗಳು, ಅಲ್ಲಿ ಪ್ರಕಟವಾದ ರೂಪಗಳೆಲ್ಲ ದೇವತೆಗಳು ನಿನಗೆ ಪೂಜಾಂತ ಅರ್ಪಣೆ ಮಾಡಿದ್ದಾರೆ ಹರಿಯೇ, ನನಗೆ ತಿಳುವಳಿಕೆ ಈಗ ಬಂದಿದೆ, ಅದನ್ನ ಈಗ ನಿನಗೆ ಕೃಷ್ಣ ಅರ್ಪಣ ಬಿಡುತ್ತಿದ್ದೇನೆ, ತಗೊಳ್ತೀಯಾ? ಅಂದ್ರೆ ಕೊಡು ಅಂತಾನೆ ದೇವರು. ಕೃಷ್ಣಾರ್ಪಣ ಬಿಡೋದೇ ನಿಮ್ ತಡ, ಬಿಟ್ಟು ಬಿಟ್ರೆ ಆಯಿತು. ಅಷ್ಟು ಬಿಟ್ರೆ ಸಾಕ? ಇಷ್ಟು ಬಂದರೆ ಮತ್ತಷ್ಟರ ಆಸೆ ಅಲ್ವಾ? ನಾವೆಲ್ಲ ಸ್ವಲ್ಪ ಕೊಟ್ರೆ ತೃಪ್ತಿ ಇರಲ್ಲ, ತುಂಬಾ ಬೇಕು ನಮಗೆ. ಏನು ಕೊಟ್ಟರು ತುಂಬ ಬೇಕು, ಅದಕ್ಕೆ ಹೇಳ್ತಾ ಇದ್ದಾರೆ. ಎಷ್ಟು ಕೊಟ್ಟರು ಸಾಕಾಗಲ್ಲ, ಎಷ್ಟು ಕೊಟ್ಟರು ಸಾಕಾಗತ್ತೆ ಅಂದ್ರೆ ಹೇಳ್ತಾರೆ, ಮೊದಲನೆಯ ಜನ್ಮ ಮೊದಲುಕೊಂಡು ಕೊನೆಯ ಜನ್ಮ ಪರ್ಯಂತ, ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ, ಅದು ಯಾವ ಯಾವ ಜನ್ಮ ಬಂದಿತ್ತೋ, ನೀನೇ ತತ್ವಾಭಿಮಾನಿಗಳ ಮೂಲಕ 11 ಇಂದ್ರಿಯಗಳಿಂದ ವ್ಯಾಪಾರ ನಡೆಸಿದ್ದು ಖಚಿತ. ನನಗೆ ಚಿಂತನೆ ಇಲ್ಲದಿದ್ರೂ ನನ್ನೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದದ್ದು ಖಚಿತ, ಇದ್ದದ್ದು ಖಚಿತ, ಇರೋದು ಖಚಿತ, ಮುಂದೆ ಇರೋದು ಖಚಿತ, ನನ್ನ ಬಿಡಲ್ಲವರು. ಆ ದೇವತೆಗಳೆಲ್ಲ 11 ಇಂದ್ರಿಯಗಳಿಂದ ನಡೆದ ವ್ಯಾಪಾರವನ್ನ ಯಜ್ಞ ಅಂತ ಅರ್ಪಣೆ ಮಾಡಿದ್ದು ಖಚಿತ, ಮಾಡತಾ ಇರೋದು ಖಚಿತ, ಮಾಡತಾರೆ ಎಂಬುದು ಖಚಿತ. ಹೌದಾ? ನನಗಂತೂ ಆಗ ನೆನಪಿಲ್ಲ, ಮುಂದೆ ನೆನಪಾಗುತ್ತೋ ಗೊತ್ತಿಲ್ಲ, ಈಗ ನೆನಪಾಯಿತು. ಅವಾಗಂದ್ರು ನಿನಗೆ ಯಾವಾಗ ನೆನಪು ಬಂದಿರುತ್ತೋ ಅವಾಗೆ ಎಲ್ಲ ಕೃಷ್ಣಾರ್ಪಣ ಬಿಟ್ಟು ಬಿಡು ಅಂದ್ರು ಅಲ್ವಾ? ಹೇಗೆ ಅದು ಹೇಗಾಗತ್ತೆ? ಹಿಂದಿಂದೆಲ್ಲ ಇವಾಗ ಕೊಡ್ತೀನಿ ಅಂದ್ರೆ, ಮಗ ಹುಚ್ಚ ಯಾವಾಗೂ ಜಗಳಾಡ್ತಾನೆ, ಅಮ್ಮನ್ ನೋಡಿದ್ರೆ ಬೈತಾನೆ, ಹೊಡಿತಾನೆ, ಎಲ್ಲ ಮಾಡ್ತಾ ಇರ್ತಾನೆ. ಆದರೆ ತಿಂಗಳಲ್ಲಿ ಅದ್ಯಾವುದೋ ದಿವಸ ಬರುತ್ತೆ, ಒಂದು ದಿವಸ ಒಂದು 10 ನಿಮಿಷ ಮಾತ್ರ ಎಲ್ಲ ಮರ್ತೋಗಿ ಮತ್ತು ಅಮ್ಮ ಅಂತ ಮಾತಾಡಿಸ್ತಾನೆ. ಅವನು ಆ ತಿಂಗಳ ಕಾಲ ಮರೆತದ್ದು 10 ನಿಮಿಷ ಮಾತಿನಲ್ಲಿ ತಾಯಿ ಮರೆತು ಬಿಡುತ್ತಾಳೆ. ಹೌದಾ ಅಲ್ವಾ? ಇಲ್ಲ, ನೀ 10 ನಿಮಿಷ ಮಾತಾಡಿದ್ಯಾ, ಮಿಕ್ಕ ತಿಂಗಳೆಲ್ಲ ನನ್ನ ಬೈದಿಯಾ ಅಂತ ಸಾಧಿಸ್ತಾಳ? ಮತ್ತೆ ನೀವೇ ಹಾಗಿದ್ರೆ ನಮ್ಮ ಸ್ವಾಮಿ ಹೇಗಿರ್ಬೇಕು? ಓಕೆ, ನಮ್ಮ ಗೋಪಾಲದಾಸರು ಹೇಳ್ತಾರೆ ಒಂದೇ ಶಬ್ದ ಭಗವಂತನ ಕುರಿತು ಹೇಳುವಾಗ, ಕಡುಕರುಣಿ ನಮ್ಮ ಗೋಪಾಲ ವಿಠಲ ಅದ್ಭುತ ಮೂರ್ತಿಯವ. ನಮ್ಮಲ್ಲೇ ಇಷ್ಟು ಕರುಣ ಇದ್ದರೆ ಅವನೆಷ್ಟು ಕರುಣಾ ಸಂಕರಣಾಗಿ. ಅದರಿಂದ ಹೆದರಿಕೆ ಬೇಡ, ಎಲ್ಲವನ್ನೂ ಭಗವಂತನಿಗೆ, ಕೃಷ್ಣ ನಿನಗರ್ಪಿತ 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 ಅಂತ ಮಾಡೋಣ, ಉದ್ಧಾರ ಆಗಿಯೇ ಆಗ್ತೇವೆ, ಅದರ ಸಂಶಯವೇ ಇಲ್ಲ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಮಸ್ತು.